ಹಾವಲ್ಲ ಅಂತ ಭಾವ ಅಲ್ಲ ಅಂತ ಅದಕ್ಕೇನಂತ ಕರೀತಾರೆ, ಇದೆ ಅನ್ನೋದು ಜ್ಞಾನ. ಇದು ಅಲ್ಲ ಅನ್ನೋದೇನೋ ಬಾಧಕ ಜ್ಞಾನ. ಬಾಧಕ ಜ್ಞಾನ ಬರದ ಬರುತ್ತು. ಯಾವುದನ್ನು ಏನಂತ ಕರಿಬಾರದು, ಭ್ರಾಂತಿ ಅಂತ ಕರಿಬಾರದು. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಪ್ರಿನ್ಸಿಪಲ್ಸ್ ಇವೆ. ಅಲ್ಲಕ್ಕೂ ಈ ಪ್ರಿನ್ಸಿಪಲ್ಸ್ ಅರ್ಥ ಆಗಿಬಿಟ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್. ಮುಂದೆ ತತ್ವ ತಿಳ್ಕೊಳ್ಳೋದು ಭಾರಿ ಸುಲಭ. ಅದಕ್ಕೆ ಹೇಳಿದರು ನಚ ನಿರಧಿಷ್ಠಾನ ಭ್ರಾಂತಿ ರಸ್ತಿ. ಎರಡನೇ ಪಾಯಿಂಟ್ ಇವೆಲ್ಲ ಹಿಂಟ್ ಕೊಟ್ಟ ಕೊಡ್ತಾರೆ, ತುಂಬ ಭಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬೇರೆ ಗ್ರಂಥಗಳಲ್ಲಿ. ನಚ ನಿರಧಿಷ್ಠಾನ ಭ್ರಾಂತಿ ರಸ್ತಿ, ಅದೆಲ್ಲ ಬೇರೆ ಕಾರಣ. ಒಟ್ಟು ಅದೇನಲ್ಲ, ಭ್ರಾಂತಿ ಅಲ್ಲ. ಭ್ರಾಂತಿ ಯಾತಕ್ಕೆ ಬಂತದ್ದು ವಿಚಾರ ಬೇರೆ. ಇಲ್ಲಿ ಪ್ರಶ್ನೆ ಏನು, ಭ್ರಾಂತಿ ಅಂತ ಕರಿಬೇಕಂತ ಪ್ರಶ್ನೆ. ಭ್ರಾಂತಿ ಅಂತ ಕರಿಬಹುದು ಯಾವಾಗ ಬಾಧಕ ಜ್ಞಾನ ಬಂದ್ರೆ, ಅಷ್ಟೇ ಉತ್ತರ. ಇನ್ನು ಮುಂದಿನ ಪಾಯಿಂಟ್ ನಚ ನಿರಧಿಷ್ಠಾನ ಭ್ರಾಂತಿ ರಸ್ತಿ. ಆಯ್ತು ಬಿಡು, ಅಲ್ಲಿ ಶುಕ್ತಿಯನ್ನು ನೋಡಿದೆ ರಜಿತ ಅಂತ ಅನ್ಕೊಂಡ್ರಿ, ಆಮೇಲೆ ಅಲ್ಲ ಅಂತ ಆಯ್ತು, ಬಿಟ್ಟು ಬಿಡು ಹೋಗ್ಲಿ. ಆದರೆ ಅಲ್ಲಿ ಏನೋ ಒಂದಿತ್ತು, ಅದನ್ನು ತೊಪ್ತೀಯ? ಶುಕ್ತಿಯ ರಜಿತನ ವಿಷಯ ಬಿಟ್ಬಿಡು. ಅಲ್ಲಿ ಏನಿರ್ಬೇಕು, ಅಲ್ಲೊಂದು ಬೇರೆ ಶೂನ್ಯದಲ್ಲಿ ಏನೋ ಕಾಣಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಶುಕ್ತಿ ಅಂತ ಕಾಣ ಇತ್ತು, ರಜಿತ ಕಾಣಿಸ್ತು. ಹೊತ್ತಾನೆ ರಜಿತ ಎಲ್ಲ ಶುಕ್ತಿ ಆಯಿತು. ಇದಂತೂ ರಜಿತ ಸುಳ್ಳಾಯಿತು, ಶುಕ್ತಿ ಅಂತಿದೆಯಲ್ಲ. ಅದಕ್ಕೇನಂತ ಕರೀತಾರೆ, ಅಧಿಷ್ಠಾನ ಅಂತ ಕರೀತಾರೆ. ಎಲ್ಲಿ ಸೂಪರ್ ಇಂಪೋಸ್ ಆಗುತ್ತೋ ಅದೇನಂತ ಕರೀತಾರೆ, ಅಧಿಷ್ಠಾನ. ಅದಕ್ಕೆ ಅಧಿಷ್ಠಾನ, ಬಾಧ, ಭ್ರಾಂತಿ ಎಲ್ಲ ಟರ್ಮ್ಸ್ ಅವೆಲ್ಲ ಕೂಡ ಅಧಿಷ್ಠಾನ. ಎಲ್ಲಿ ಭ್ರಾಂತಿ ಬರುತ್ತೋ ಅದು ಅಧಿಷ್ಠಾನ. ತಪ್ಪಾಗಿ ತಿಳ್ಕೊಂಡ್ರೆ ಭ್ರಾಂತಿ. ಗೊತ್ತಾಯ್ತಾ? ತಿಳ್ಕೊಂಡಿದ್ದು ಅಲ್ಲ ಅಂತ ವಿರುದ್ಧ ಜ್ಞಾನ ಬಂದರೆ ಬಾಧಕ ಜ್ಞಾನ, ಅದು ಸರಿಯಾದ ವಿಷಯ ಅಂತ ಜ್ಞಾನ ಬಂದರೆ ಅದು ಪ್ರಮಾ. ಇವೆಲ್ಲ ಟೆಕ್ನಿಕಲ್ ಟರ್ಮ್ಸು. ಅವು ಉಪಯೋಗಿಸ್ಬಿಟ್ರೆ ಏನಾಗುತ್ತೆ, ಮುಂದೆ ಆ ಪದ ಉಪಯೋಗಿಸಿದಷ್ಟು ಅರ್ಥ ಆಗಿಬಿಡುತ್ತೆ ಏನಂತೆ. ಅದಕ್ಕಾಗಿ ಜೊತೆ ನಿರಧಿಷ್ಠಾನ ಭ್ರಾಂತಿ ರಸ್ತಿ. ಏನು ಅಧಿಷ್ಠಾನ ಇಲ್ಲದವರು ಭ್ರಾಂತಿ ಬರೋದಕ್ಕೆ ಸಾಧ್ಯ? ಶೂನ್ಯದಲ್ಲಿ ಭ್ರಾಂತಿ ಬರೋದಿಲ್ಲ. ದೇರ್ಫೋರ್ ಈಗ ರಜಿತ ಒಬ್ಬ ಸುಳ್ಳಾದರೂ ಕೂಡ ಶುಕ್ತಿ ಇದ್ದೇ ಇದೆ. ಅಲ್ಲಿ ಹಾವೊಬ್ಬ ಸುಳ್ಳಾದರೂ ಕೂಡ ರಜ್ಜು ಇದ್ದೇ ಇದೆ. ಆದರೆ ಒಂದು ತತ್ವ ಅಂತಿದೆ ಅಂತ ಆಯ್ತಲ್ಲ. ಸೊ ತತ್ವ ಇಲ್ಲ ಅಂತ ಹೇಳಾಗಿಲ್ಲ ನೀನು. ಮಿರೇಜ್ನಲ್ಲೂ ಕೂಡ ಏನಿದೆ? ಮಿರೇಜ್ನಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ಮಿರೇಜ್ ಕಾಣಿಸುತ್ತಾ? ರಾತ್ರಿ ಹೊತ್ತಲ್ಲಿ ಮಿರೇಜ್ ಕಾಣಿಸ ಸಂಭವ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೇನು ಬೇಕು ಮತ್ತೆ ಯಥಾ ಪ್ರಕಾರ? ಮತ್ತೆ ಎಲ್ಲೋ ಮಿರೇಜ್ ಅಲ್ಲಿ ಕಾಣೋದಿಲ್ಲ. ಇಲ್ಲಿ ಕಾಣುತ್ತೆ, ಇಲ್ಲಿ ಕಾಣ. ಅದೇನದಲ್ಲೂ ಕೂಡ ಅಧಿಷ್ಠಾನ. ಅರ್ಥ ಆಯ್ತಾ? ಸೊ ಅಧಿಷ್ಠಾನ ನೀವು ಯೋಚನೆ ಮಾಡ್ತಾ ಹೋಗಿದ್ರೆ ಹೇಳಿದ ಮನಸ್ಸಲ್ಲಿ ಒಪ್ಕೋಬೇಕಾಗಿಲ್ಲ. ಗಗನ ಕುಸುಮದಲ್ಲಿ ಹಾಗೆ ಗಗನ ಇದೆಯೋ ಇಲ್ವಾ? ಗಗನ ಇದ್ದಿದ್ದಕ್ಕೆ ಅಲ್ಲಿ ಏನಿಸ್ತೇವನಿಗೆ ಕುಸುಮ ಇರಬಹುದು ಅಂತ ಯೋಚನೆ ಮಾಡಿ. ಗಗನ ಇಲ್ಲದೆ ಬರಲಿಕ್ಕೆ ಸಾಧ್ಯ ಉಂಟಾ? ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹೋಗಿ, ಹೇಳಿದಾರಲ್ಲ ಒಪ್ಲಕ್ಕೆ ಸಾಧ್ಯರ ಅಂತ ಯೋಚನೆ ಮಾಡಬೇಕು. ಅವಾಗ ಏನಿಸುತ್ತೆ, ಹೌದು ಡಿಫ್ರೆಂಟ್ ಕೇಸಸ್ ಯೋಚನೆ ಮಾಡ್ತಾ ಹೋಗಬೇಕು. ಈಗ ಅದು ರಿಜಿಸ್ಟಾರ್ ಭ್ರಾಂತಿ ಇಲ್ಲಾರು ಬಂದಿದೆಯಾ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇದು ಬಿಡೋದಿಲ್ಲ ಅವನು. ಅರೆ ಮುಂದೆ ತತ್ವಕ್ಕೆ ಹೋದ ಇರೋದು ಹೇಳಿ ಎಕ್ಸ್ಟ್ರಾ ಸೇರಿಸ್ತಾ. ಫಸ್ಟ್ ಆಗಿ ಸೇರಿಸೋದಿಲ್ಲ ಅಂದರೆ ತೀರಾ ಹೆವಿ ಮಾಡಬಾರ್ದು ಅಂತೇಳಿ ಹೇಳೋದಿಲ್ಲ. ತತ್ವವಿವೇಕದಲ್ಲಿ ಅದು ಯೋಚನೆ ಮಾಡಿದ್ರೆ ಹೊಸ ವಿಷಯ ಹೇಳಿಬಿಟ್ಟು ಅದು ಕೂಡ ಏನಾಗಿದೆ, ಅದು ಅಧಿಷ್ಠಾನ ಇದೆ ಅಂತ ಹೇಳಿದ್ದ. ಅದು ಅಲ್ಲಿ ಬಂದ ನೋಡಿ ಹೇಗೆ ಬೇಗ ಮೋದೋ ಗೊತ್ತಿತ್ತು. ನಾಪಿ ನಿರವಧಿ ಕೋ ಬಾಧ. ಥರ್ಡ್ ಪಾಯಿಂಟ್ ಇದು. ಒಂದು ಪಾಯಿಂಟ್ ಏನೋ ಬಾಧಕಾಭಾವ, ಬಾಧಕ ಇಲ್ಲ ಭ್ರಾಂತಿ ಇಲ್ಲ. ಎರಡನೇದಾಗಿ ಅಧಿಷ್ಠಾನವಿಲ್ಲದೆ ಭ್ರಾಂತಿ ಬರೋದಿಲ್ಲ. ಮೂರನೇದಾಗಿ ನಾಪಿ ನಿರವಧಿಕೋ ಬಾಧ. ಇನ್ನೊಂದು ಆ ಬಾಧಕ್ಕೊಂದು ಲಿಮಿಟ್ ಇರುತ್ತೆ. ನಾಪಿ ನಿರವಧಿಕೋ ಬಾಧ ದೂರದಲ್ಲಿ ಕಾಣಿಸ್ತಾ ಇತ್ತು. ನಮಗೇನು ಅನ್ನಿಸ್ತೇ ಅದು ಬೆಳ್ಳಿ ಅಂತ ಅನಿಸ್ತು. ನಾವಿಬ್ರು ಡಿಸ್ಕಷನ್ ಶುರು ಮಾಡಿದ್ವಿ. ಬೆಳ್ಳಿ ಹೌದು, ಒಳ್ಳೆದು ಗಲಾಟೆ ಮಾಡಿದ್ವಿ. ಆಯ್ತು ಬಿಡು, ಹತ್ರ ಹೋಗಿ ನೋಡೋಣ ಅಂತ ಹೇಳಿದ್ವಿ. ಹತ್ರ ಹೋಗಿ ಇಬ್ರು ನೋಡೋಣ, ಚಾಲೆಂಜ್ ಮಾಡೋಣ ಅಂತ ಹೋದ. ಆಗ ಹತ್ರ ಹೋಗಿ ನೋಡಿದ, ಮುಟ್ಟಿದ. ಇನ್ನೂ ಕೂಡ ಏನು ಹೇಳಿದ, ಇನ್ನೂ ಏನಾದ್ರು ಮೋಸ ಆಗ್ಬೋದು ರೀ ಅಂತ ಮಚ್ಚೆ ಯೋಚನೆ ಮಾಡಿದ. ಆಮೇಲೆ ಕುಟ್ಟಿ ನೋಡಿದ. ಆಮೇಲೆ ಏನಾಯ್ತು ಅದು, ಓ ಗೊತ್ತಾಯ್ತು, ಕಪ್ಪಿದ್ರೆ ಒಡೆದೋಗ್ತಿದ್ದು, ಒಡೆದೋಗ್ಲಿಲ್ಲ ಅಂತ ಅನಿಸ್ತು. ಆಮೇಲೆ ಏನು ಮಾಡಿದೆ, ಅವ್ರು ಕಡಗ ಮಾಡಿಸಿಬಿಟ್ಟು ಆಗಿದ್ದಾಗಲೇ ಅಂತೇಳಿ. ಅವು ಇನ್ನೂ ಭ್ರಾಂತಿ ಅಂತ ಕರೀತಾರ? ಅವಧಿ ಏನಿರ ಲಿಮಿಟ್. ಭ್ರಾಂತಿಗೆ ಏನಿರಬೇಕು ಅಂದು ಲಿಮಿಟ್ ಇರಬೇಕು. ಮಿರೇಜ್ ಅಂತ ಗಲಾಟೆ ಆಯಿತು, ಹೋಗಿ ನೀರು ಕುಡಿದು ಬಿಟ್ಟ, ಇನ್ನೂ ಮಿರೇಜ್ ಅಂತ ಕರೀತಾನ? ಸೊ ನೀರು ಕುಡಿದಾಗ ಏನಾಯ್ತು ಈಗ ಅದು ಮಾಡಿ ಪ್ರೂವ್ ಆಗೋಯ್ತು. ಇದನ್ನು ಯೋಚನೆ ಮಾಡಬೇಕು ಯಾವಾಗಲೂ. ಇದನ್ನ ಬೇರೆ ಅವ್ರು ಯೋಚನೆ ಮಾಡಿದವ್ರು ಏನಾಗುತ್ತೆ, ಅದಕ್ಕೆ ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ ಅಂತ ಹೇಳ್ತಾರೆ. ಅವರೊಂದು ಇವರೊಂದು ಹೇಳೋದಿಲ್ಲ, ನೀವೇ ಟೆಸ್ಟ್ ಮಾಡಿ. ಗೊತ್ತಾಯ್ತಾ? ಯಾವುದೇ ಒಂದು ಭ್ರಾಂತಿಗೆ ಅವಧಿ ಅಂತ ಒಂದಿರುತ್ತೆ, ಲಿಮಿಟ್ ಅಂತ ಒಂದಿರುತ್ತೆ. ಅಪ್ ಟು ದಿಸ್ ಪಾಯಿಂಟ್ ಇನ್ನೂ ಮಾತಾಡೋದು ಏನಂತ ಕರೀತಾರೆ, ಅದಕ್ಕೆ ಅಪಲಾಪ ಮಾಡೋದು, ಪ್ರಮಾಣಗಳನ್ನು ಅಲ್ಲಗಳೆಯೋದು ಅಂತ ಅರ್ಥ. ಕೆಲಸ ಮಾಡಬಾರ್ದು. ಸೊ ಮೂರು ಪಾಯಿಂಟ್ ಆಯಿತು. ಬಾಧಕಾಭಾವ, ಯಾತಕ್ಕೆ ಗಗನದಲ್ಲಿ ಕುಸುಮ ಎಲ್ಲಿದೆ? ಅಲ್ಲ, ಅದೇ ಯಾತಕ್ಕೆ ಶಶಿವಿಷಾಣ ಕಾಣುತ್ತಾ? ಶಶಿ ಸ್ಟೇಟ್ಮೆಂಟ್ ಅಷ್ಟೇ, ಅವೆಲ್ಲ ವರ್ಡ್ಸಲ್ಲಿದೆ ಹೊರತು ಆ್ಯಕ್ಚುಲಿ ಇಲ್ಲ. ಯಾಕಾಗ ಆಗುತ್ತೆ, ಯಾಕೆ ಯಾಕೆ ಹೇಳಿದ ಗೊತ್ತ? ಒಬ್ಬನು ಹಿಡ್ಕೋತಾ ಹೋದ ಒಬ್ಬನು, ಏನಂತ ಹೇಳಿದ ನೋಡಿದ್ರ, ಅದು ಗುಲಾಬಿ ಹೂವು ಅಂದ, ಅದು ಕಮಲದ ಹೂವು ಅಂದ, ಇದು ಗಗನ ಕುಸುಮ ಅಂದ. ಅವ್ರಿಗೆ ಅವ್ರಿಗೇನು ಗೊತ್ತು ಪಾಪ ಹೊಸಬನಿಗೆ? ಓ ಅದು ಇರ್ಬೋದು. ಆಮೇಲೆ ನೋಡಿದ್ರೆ ಅದು, ಆಮೇಲೆ ಯೋಚನೆ, ಅಯ್ಯೋ ಗಗನ ಕುಸುಮ ಇರುತ್ತಾ ಅಂತೇಳಿ. ಸ್ಕ್ವೇರು ರೌಂಡ್ ಒಂದು ರೌಂಡ್ ಸ್ಕ್ವೇರ್ ಅಂತ ಅದಕ್ಕೂ ತಲೆ ಹಾಕ್ಬಿಟ್ಟು. ಆಮೇಲೆ ನೋಡಿದ್ರೆ ಏನಾಯ್ತು, ರೌಂಡ್ ಸ್ಕ್ವೇರ್ ವರ್ಲ್ಡ್ ಅಂತಿದೆ, ವರ್ಡಿ ಭ್ರಾಂತಿ ಬಂತು. ಫಟ್ ಅವ ಏನು ಮಾಡೋಕೆ, ರೌಂಡ್ ಹೀಗಿರುತ್ತೆ, ಸ್ಕ್ವೇರ್ ಇರುತ್ತೆ, ಆಮೇಲೆ ಸಾಧ್ಯ. ಆಮೇಲೆ ಗೊತ್ತಾಯ್ತು. ಸೊ ಭ್ರಾಂತಿ ಮನಸ್ಸಲ್ಲಿ ಏನು ಬಂದಿತ್ತು ಅವನಿಗೆ ಫಸ್ಟ್, ಈಗ ಗಗನ ಕುಸುಮ ಇತ್ತು ಅಂತ ಅನಿಸ್ತು. ಆಮೇಲೆ ಗೊತ್ತಾಯ್ತು, ಯೋಚನೆ ಮಾಡಿ ಇಲ್ಲ ಅಂತ ಗೊತ್ತಾಯ್ತು. ಶಶಿವ್ ಶಾಡ ಕೂಡ ಅಷ್ಟೇನೆ, ಸುಮ್ಮನೆ ಹೇಳುವರಿಗೆ ಮೊಲನೇ ಹೊಡೆದವ್ರು ಇರ್ತಾರೆ, ಬರ್ತಾ ಬರ್ತಾ ಹುಡುಗರಿಗೆ ಏನಾಗ್ತಾ ಇದೆ ಪರಿಗಳು ಕಾಣದೇ ಇಲ್ಲ, ಹೌದಲ್ಲ, ಮೊಲ ಅದು ಇದ್ದವರು ಬೋದ್ ತಿಳ್ಕೊಂಡ್ಬಿಡ್ತಾನೆ ಪಾಪ. ಆಮೇಲೆ ನೋಡ್ತಾರೆ ಯಾವ ಮೊಲಕ್ಕೂ ಕೊಂಬಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೌದು ಹೌದು, ಅಲ್ಲ ಅಲ್ಲ, ಅದಕ್ಕೆ ಏನು ತಗ ಅತ್ಯಂತ ಬೇಡ ಬೇಡ. ಶುಕ್ತಿರೇ ತಮ್ಮದು ಏನದು, ಶುಕ್ತಿರೇ ತಮ್ಮದು ಅಸತ್ತ ಏನದು, ಅದು ಅತ್ಯಂತ ಅಸತ್ತೇನೆ. ಅರ್ಥ ಆಯ್ತಾ? ಗಗನಕೋಸ್ಕರ ಅತ್ಯಂತ ಅಸತ್ತೇನೆ, ಆಮೇಲೆ ಮನುಷ್ಯನ ಕೂಡು ಅದು ಅತ್ಯಂತ ಅಸತ್ತೇನೆ. ಇದು ರೇಖಾಲಿಕ ಷೇಧನೆ. ಎಲ್ಲಿ ಅಸತ್ ಅಂತೀರೋ ಏನಾಗಿರ್ಬೇಕದು, ರೇಖಾಲಿಕ ಷೇಧ ಅಂತಾನೆ ಹೆಸರು ಅದಕ್ಕೆ. ಅದರಲ್ಲಿ ಏನು ಹೇಳಬೇಕಂದ್ರೆ ಆಮೇಲೆ ಕೆಲವು ಮೂರು ರೀತಿಯಲ್ಲಿ ಬರ್ಬೋದು ಭ್ರಾಂತಿ ಅನ್ನೋದು. ಪ್ರತ್ಯಕ್ಷ ಬ್ರಹ್ಮವಾದ ಭ್ರಾಂತಿ ಕೆಲವು, ಯುಕ್ತಿಗಮ್ಯವಾದ ಭ್ರಾಂತಿ ಕೆಲವು, ಆಗಮಜನ್ಯವಾದ ಭ್ರಾಂತಿ ಕೆಲವು. ಉದಾಹರಣೆಗೆ ಕೃಷ್ಣ ದೇಹ ಬಿಟ್ಟುಬಿಟ್ಟ, ಎಂಥ ಭ್ರಾಂತಿ ಇದು? ಆಗಮಜನ್ಯ ಭ್ರಾಂತಿ. ಗೊತ್ತಾಯ್ತಿಲ್ಲ, ಸುಮ್ಮನೆ ಓದಿಬಿಟ್ಟ ಭ್ರಾಂತಿ ಬಿಡ್ತು. ಆಮೇಲೆ ನೋಡ್ತಾರೆ ಮುಂದೆ ಉತ್ತರ ಇದೆ ಅದು, ಅದು ಆಗಮಜನ್ಯ ಭ್ರಾಂತಿ. ಇದು ಶಬ್ದಜನ್ಯ ಭ್ರಾಂತಿ, ಇದು ಅನುಮಾನಜನ್ಯ ಭ್ರಾಂತಿ, ಮತ್ತೊಂದು ಪ್ರತ್ಯಕ್ಷಜನ್ಯ ಭ್ರಾಂತಿ. ಸೊ ಭ್ರಾಂತಿಯಲ್ಲೂ ಕೂಡ ಏನಿದೆ, ಮೂರು ವಿಧೆ. ಆಬ್ಜೆಕ್ಟ್ ಮಾತ್ರ ಮೂರು ಏನವು? ಮೂರು ನಾನ್ ಎಂಟಿಟಿಗಳೇ, ಮೂರು ನಾನ್ ಎಂಟಿಟಿಗಳೇ ಹೊರತು ಎಂಟಿಟಿಗಳಲ್ಲವು. ಬರ್ಲಕ್ಕೆ ಒಂದು ಕಾರಣ ಇದೆ. ಎಲ್ಲಿರುತ್ತೆ? ಎಲ್ಲಿದೆ? ಹಾಗಿದೆ ಶಶ ಇಲ್ಲ ಗಾಡಲ್ಲಿ, ಎಲ್ಲ ಶಶ ಕಾಡಲ್ಲಿ ಇದೆಯೋ ಇಲ್ಲ? ಇದೆ ವಿಷಾಡ ಇದೆ, ವಿಷಾಡ ಇಲ್ವೇನ? ಕೋ ಎತ್ತಿಗೆ ವಿಷಾಡ ಇಲ್ವಾ? ಸೊ ವಿಷಾಡ ಒಂದು ಕಡೆ, ಶಶ ಒಂದು ಕಡೆ ಇದೆ, ಎರಡು ಜಾಯಿನ್ ಆಗ ತಪ್ಪು. ರೌಂಡ್ ಒಂದು ಕಡೆ, ಸೇರ್ ಸ್ಕ್ವೇರ್ ಒಂದು ಕಡೆ, ರೌಂಡ್ ಸ್ಕ್ವೇರ್ ತಪ್ಪು. ಅದೇ ರೀತಿ ರಜಿತ ಒಂದು ಕಡೆ, ಶುಕ್ತಿ ಒಂದು ಕಡೆಗೆ ಇದೆ, ಎರಡು ಜಾಯಿನ್ ಆಗಿ ತಪ್ಪು. ಆ ಪಡಸ್ತರ ಇದ್ರೆ ವರಸ್ತ ಶಶ ಅಂತೀವಿ ಅಷ್ಟೇ. ಅರ್ಥ ಆಯ್ತಾ? ಏನು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ? ಕೂರ್ಮ ರೋಮರು ಹಾಗೆ, ಕೂರ್ಮಕ್ಕೆ ರಂಗ ಅಂದರೆ ತತ್ವಯೋಗದಲ್ಲಿ ಹೇಳ್ತಾರೆ ಅದು. ಕೂರ್ಮಕ್ಕೆ ರೋಮ ಇವೆ ಅಂತ ಕೇಳಿದರೆ ಇಲ್ಲ, ಯಾತಕ್ಕೆ ನಮ್ಗೇನಿಸ್ತು? ಎಲ್ಲದಕ್ಕೂ ಒಂದು ಅದಕ್ಕೊಂದು ರೋಮ ಇರಬೇಕು ಅಂತ ಅನಿಸ್ತು. ಅಲ್ಲ, ಶಬ್ದಜನ್ಯವಾದ ಭ್ರಾಂತಿಗಳಿವೆಲ್ಲ, ಆದರೆ ಎಲ್ಲಾದರೂ ಒಂದೇ ಕೇಸೆ. ಎಲ್ಲವೂ ಎಂತ ಎಷ್ಟು ಸುಳ್ಳುಗಳವೋ, ನೂರು ನೂರಷ್ಟು ಸುಳ್ಳುಗಳು, ಅದು ಬೇರೆ ಅಲ್ಲ. ದಾಪಿ ದ್ರವಧಿಕೋ ಭಾಗ ಕಾಸ್ತೇವ ತತ್ವಮಿತ್ಯಸ್ಯ ಅರ್ಥಸ್ಯ ಪ್ರಮಿತತ್ವ ಅಪ್ರಮಿತತ್ವಯೋ ವ್ಯಾಘಾತಸ್ಯ. ನೆಕ್ಸ್ಟ್ ರೀಸನಿಂಗ್ ನೋಡಿ, ತತ್ವ ನಾವು ಆಚಾರ್ಯ ಹೇಳಿದ ತತ್ವ ಅಷ್ಟೇ, ಅದನ್ನೆಲ್ಲ ಅನಲೈಸ್ ಮಾಡ್ತಾ ಹೋಗ್ತಾರೆ. ಈ ತತ್ವದ ಬಗ್ಗೆ ಏನೇನು ಹೇಳಿ ತಿಳ್ಕೋಬೇಕು ನಾವು, ಒಂದು ಇಷ್ಟೆಲ್ಲ ತಿಳ್ಬೇಕಾಗಿದೆ. ನಾಸ್ತೇವ ತತ್ವ, ಹೋಗ್ಲಪ್ಪ ಏನ ಮಾತಾಡಿದ್ದೀನಿ ಈಗ, ನಾಸ್ತೇವ ತತ್ವ ಅಂತ ಹೇಳಿ. ನಾಸ್ತೇವ ತತ್ವ, ತತ್ವ ನಾಸ್ತೇವ, ತತ್ವ ಇಲ್ವೇ ಇಲ್ಲ. ಈ ಮಾತು ತತ್ವನ ಹೋಗ್ಲಿ, ಈ ಮಾತು ತತ್ವ ಏನಪ್ಪ ಅದಕ್ಕೆ ಹೇಳ್ತಾರೆ. ಪ್ರಮಿತತ್ವ ಅಪ್ರಮಿತತ್ವ ಯೋಹೋ ವ್ಯಾಘಾತಸ್ಯ, ಕಾಂಟ್ರಡಿಕ್ಷನ್. ನೋಡಿ ನಾ ಹೇಳ್ತೀನಿ, ಒಂದೂ ತತ್ವ ಇಲ್ವೇ ಇಲ್ಲ ಅಂತ ಹೇಳಿದ. ನಿನ್ನ ಮಾತು ತತ್ವನ ಹೋಗ್ಲಿ, ಮಾತು ತತ್ವ ಅಂದ್ರೆ ಏನಾಯ್ತು? ಒಂದೂ ತತ್ವ ಇಲ್ಲ ಅಂತ ಮಾತು ಹೊರಟೋಯ್ತು. ತತ್ವ ಅಲ್ಲ ಅಂದ್ರೆ ಏನಾಯ್ತು? ಮತ್ತೆ ಬೆಲೆ ಇಲ್ಲ, ನಿನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಐತಿ. ಅದು ಏನಂತಾರೆ, ಕಾಂಟ್ರಡಿಕ್ಷನ್. ನಾನು ಮೂಕ ಅಂದ್ರೆ ಹೇಗೋ ಹಾಗೆ, ನಾನು ಮೂಕ ಅಲ್ಲ, ನನ್ನ ಮಾತೇ ಪ್ರಮಾಣ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ಅವನು ಮಾತೇ ಅಪ್ರಮಾಣ ಅಂತಲೂ ಪ್ರೂವ್ ಮಾಡ. ಅವ್ನು ಮಾತಾಡಿದ್ದಕ್ಕೆ ಏನು ಪ್ರೂವ್ ಆಯ್ತು? ಅಪ್ರಮಾಣ ಅಂತ ಪ್ರೂವ್. ಅದೇ ತತ್ವ ತತ್ವ ನಾಸ್ತಿ ಅನ್ನೋ ಮಾತು ಎಂಥದ್ದು, ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಂತ. ಇದು ಫೈನಲ್ ಇದು. ಮೊದಲೆಲ್ಲ ಏನು ಮಾಡಿದರು, ಸಿಸ್ಟಮೆಟಿಕ್ ಉತ್ತರ ಕೊಡ್ತಾ ಬಂದರು. ಕೊನೆ ಹೇಳ್ತಾರೆ, ನೀವು ಇಲ್ಲಿಗೂ ಒಪ್ಪದೆ ಹೋದರೆ ನಿಮ್ಮ ಮಾತಿಗೆ ವ್ಯಾಘಾತ ದೋಷ ಬರುತ್ತೆ, ಎಂದೊಂದು ಒಪ್ಪಲಿಕ್ಕೆ ಬರೋದಿಲ್ಲ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಎಂದು ಕೂಡ ಕೊಡ್ಲಿಕ್ಕೆ ಹೋಗಬಾರದು. ತದಾ ಈ ಬಂದು ಪ್ರಸಂಗ ಮುಗೀತೀಗ ಮನಸ್ಸು ಗಟ್ಟಿ ಮಾಡಿಕೊಂಡಿ. ತತ್ವವೇ ಇಲ್ಲ ಅನ್ನೋ ವಾದ ಸರಿಯಲ್ಲ. ಮೊದಲನೇದಾಗಿ ಪಾದಜ್ಞಾನ ಇಲ್ಲ, ಎರಡನೇದಾಗಿ ಅಧಿಷ್ಠಾನ ಇರಲೇಬೇಕು, ಮೂರನೇದಾಗಿ ಅವಧಿ ಅಂತ ಇರಬೇಕು, ನಾಲ್ಕನೇದಾಗಿ ತತ್ವಮೇವ ನಾಸ್ತಿ ಅನ್ನೋ ಮಾತು ಅದೇ ತತ್ವ ಆಗಿರಬೇಕು. ಇವತ್ತು ನಾಲ್ಕು ಕಾರಣದಿಂದ ತತ್ವವೇ ಇಲ್ಲ ಅನ್ನೋ ಮಾತು ನಾಡಿಸ್ಕೊಡುದು ಮೂರೋಯ್ತು. ಈ ಶೂನ್ಯವಾದ ಬೌದ್ಧರೇ ಖಂಡನೆ ಆಗಿ ಬೌದ್ಧರು ಏನಂತಾರೆ ಅವರು, ಒಂದೂ ತತ್ವ ಇಲ್ಲ ಅಂತ ಹೇಳಿದ್ರು. ಶೂನ್ಯ ಶೂನ್ಯ ಅಂತ ಹೇಳಿದರೆ ಮಾತಾಡೋಕ್ಕೆ ಹೇಗೆ ಬಂತು ನಿಮಗೀಗ? ಆ ಕತೆ ಮುಗೀತು. ಈ ನೆಕ್ಸ್ಟ್ ಆಯ್ತು ಬಿಡಿ, ಒಂದೇ ತತ್ವ ಅಂತ ಹೇಳೋಣ ಸುಮ್ಮನೆ. ಲಾಜಿಕ್ ಆಫ್ ಸಿಂಪ್ಲಿಸಿಟಿ ಅಂತ ಕರೀತಾರೆ, ಲಾಜಿಕ್ ಆಫ್ ಸಿಂಪ್ಲಿಸಿಟಿ. ಒಂದೇ ತತ್ವ ಒಪ್ಕೊಂಡ್ಬಿಡೋಣ. ಯದಿ ಚ ಏಕವೇವ ತತ್ವಂ ತದಾ ಭೇದೋಪಲಂಬ ವಿರೋಧ. ಒಂದೇ ತತ್ವ ಅಂತ ಒಪ್ಕೊಳ್ಳೋದಾದ್ರೆ ಅದು ಪ್ರತ್ಯಕ್ಷಕ್ಕೆ ವಿರೋಧನೇ. ಏನು ವಿರೋಧ ಇದೆ ಈಗ? ಏನು ವಿರೋಧ ಇದೆ? ಶಶ ವಿಷಾಣ, ಶಶ ಬೇರೆ ವಿಷಾಣ ಬೇರೆ, ಶುಕ್ತಿ ಬೇರೆ ರಜತ ಬೇರೆ, ಮತ್ತು ಎದುರು ಕಾಡ್ತಕ್ಕಂಥ ವ್ಯಕ್ತಿ ಪ್ರಶ್ನೆ ಕೇಳೋನು ಒಬ್ಬನಿದ್ದಾನೆ, ಉತ್ತರ ಕೊಡೋದು ನಾನಿದ್ದೇನೆ. ಏನಾಯ್ತೀಗ ಪ್ರಶ್ನೆ ಉತ್ತರ ಕೊಡೋದ್ರಲ್ಲಿ ಏನು ಒಪ್ಪಿಕೋಬೇಕಾಗ್ತೇವೀಗ? ಪ್ರಶ್ನೆ ಕೊಡೋನೊಪ್ಪ, ಉತ್ತರ ಕೊಡೋನೊಪ್ಪ ಅಂತ ಹೇಳಿದಾಗ ಭೇದ ಒಪ್ಕೊಳ್ಬೇಕು. ಭೇದಕ್ಕೆ ಉಪಲಂಬ ಅಂದ್ರೇನು? ಇರೋದು ಅಂತ, ಇರುವಿಕೆಯನ್ನು ಉಪಲಂಬ ಅಂತ ಕರೀತಾರೆ. ಭೇದ ಇರುವಿಕೆಯನ್ನು ನೆಲಗಡ್ದಾಗ ಆಗುತ್ತೆ. ಈಗ ಭೇದ ಅವರು ಪ್ರತ್ಯಕ್ಷ ಸಿದ್ಧವಾದದ್ದಾದ್ರಿಂದ ಯಾವ ಕಾಲಕ್ಕೂ ಕೂಡ ತತ್ವನೂ ಒಪ್ಪಬೇಕು, ಮೋರ್ ದೆನ್ ಒಂದು ತತ್ವನೂ ಒಪ್ಪಬೇಕು. ಭೇದ ಇದ್ಮೇಲೆ ಎಷ್ಟಂತ ಆಯ್ತು ಅಲ್ಲಿಗೆ? ಈಗ ಮಿನಿಮಮ್ ಎರಡು ತತ್ವಗಳಲ್ಲಿ ಭೇದ ಇದ್ದಾಗ ಮೋರ್ ದೆನ್ ಒಂದು ಒಪ್ಕೋಬೇಕಾಯ್ತು. ಎಲ್ಲಿದೆ? ಎಲ್ಲಿದೆ? ಎಲ್ಲಿ? ಇನ್ಯಾವ್ದು ಯಾವ್ದಾರು ಕೊಡಿ, ನೀವು ಹೋಗಿ ನೀವೇ ಕೊಟ್ಟು ಪಾಠ ಏನಾಗಿದೆ ಅದು? ಹೇಗಾಗಿದೆ? ಪಾಟ್ ಅಂಡ್ ಕ್ಲೇ ಇದೆ. ಈಗ ಸಿಂಪಲ್ ಅದು. ಪಾಟ್ ಅಂಡ್ ಕ್ಲೇ ಯಾವಾಗಾಯ್ತು? ಕ್ಲೇ ಪಾಟ್ ಯಾವಾಗಾಯ್ತು? ಯಾರೋ ಮಾಡ್ಬೇಕಲ್ಲ ಅವನೇನವನು, ಅವನೇನು ಕ್ಲೇನೋ ಪಾಠ ಅವನು. ಕುಂಬಾರ ಇದ್ದಾರಲ್ಲ, ಇವತ್ತೇನಾದರೂ ಕ್ಲೇ ತಾನೇ ಪಾಠ ಆಗೋದಾಗಿದ್ದರೆ ಕುಂಬಾರನೇ ಬೇಕಾಗ್ತಿರಲಿ. ಇವತ್ತು ಬಂಗಾರ ಅದೇ ಆರ್ನಮೆಂಟ್ ಆಗೋದಾದರೆ ಅಕ್ಸಾಲಿಗೆ ಬೇಕಾಗ್ತಿರಲಿ. ಹೊತ್ತಾನೆ ಅರ್ಥ ಆಯ್ತಾ? ಈಗ ನಿಮಿತ್ತ ಕಾರಣ ಬೇರೆ, ಮೆಟೀರಿಯಲ್ ಕಾಲ್ಸ್ ಬೇರೆ. ಮೆಟೀರಿಯಲ್ ಕಾಲ್ ಸೇಮ್ ಆಗಿದ್ದರು ಕೂಡ ನಿಮಿತ್ತ ಕಾರಣ ಏನಾಗುತ್ತೆ, ಅದು ಬೇರೆ ಆಗಿದೆ. ಆದರೆ ಅದನ್ನು ಹೋಗ್ತೇವೆ. ಇದೆಲ್ಲ ಮನಸ್ಸಿಗೆ ಗಟ್ಟಿ ಮಾಡ್ಕೋತಾ ಹೋದರೆ ಆಗ ಅನುಭವ ಅಂತ ಕರೀತಾ. ನಾವೇನು ಹೇಳ್ತೇವೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಹೋಗ್ತೇವೆ. ಹೌದು, ಈ ಮಾತು ಸತ್ಯವಾದದ್ದು, ತತ್ವ ಒಪ್ಪಿಕೊಳ್ಳಲೇಬೇಕು, ಹೆಚ್ಚು ಒಂದು ತತ್ವಕ್ಕೆ ಹೆಚ್ಚು ತತ್ವನು ಒಪ್ಪಿಕೊಳ್ಳಲೇಬೇಕು. ಅದೆಲ್ಲ ವಿಷಯ ಸಿದ್ಧವಾಯಿತು. ಹೌದು, ಸರಿ ಆಯ್ತು. ಮಲದ ಕೋಡ್ ಯಾತಕ್ಕೆ ಕೇಳ್ತಾರೆ ಅಂತ ಕೇಳಿದ್ರೆ, ಅದು ಎಕ್ಸಾಂಪಲ್ ಒಂದೇ ಎಕ್ಸಾಂಪಲ್ ಕೊಟ್ಟರೆ ಏನಾಗೋದಿಲ್ಲ, ಕ್ಲಾರಿಟಿ ಕೊಡಬೇಕು. ಕ್ಲಾರಿಫಿಕೇಶನ್ಗೋಸ್ಕರ ರೌಂಡ್ ಸ್ಕ್ವೇರ್ ಅಂತ ಇಂಗ್ಲೀಷ್ ಇನ್ನೊಂದು ಪದಕ್ಕೆ ಬಂತು ನಮಗೆ, ಸೈಂಟಿಫಿಕಲ್ಲಿ ಅದು ಇನ್ನೊಂದು ಪದನೂ ಸಿಗುತ್ತೆ. ಅದು ಎಕ್ಸಾಂಪಲ್ ಅಷ್ಟೇ, ಅದನ್ನೇ ಕೊಡಬೇಕು ಅಂತೇನೂ ಇಲ್ಲ. ಸುಕ್ತಿ ರಜತ, ರಜತ ವಿಷ, ಶಶುವಿಷಾಣ, ರಜ್ಜು ಸರ್ಪ, ಇವೆಲ್ಲ ಸತ್ಯ ಅಸತ್ಯನ ಅನೇಕ ಎಕ್ಸಾಂಪಲ್ಸ್. ಒಂದೇ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಅವನಿಗೆ ಗೊತ್ತಿಲ್ಲದೆ ಇರ್ಬೋದು. ಶಶುವಿಷಾಣ ಅನ್ನೋ ಪದ ಚಿಕ್ಕ ಮಕ್ಕಳಿಗೆ ಅದು ಒಂದು ಮಲಕ್ಕೊಂದು ಕೋಡಿದ್ರೂ ಇರ್ಬೋದು ಅಂತ ಹೇಳ್ಬಿಡ್ಬೋದು. ಆದರೆ ಶಶುಕ್ತಿರತ ಎಕ್ಸ್ಪೀರಿಯನ್ಸ್ ಕಾಣುತ್ತೆ ಅದರೊಳಗೆ, ಆದಷ್ಟೇ ತಪ್ಪಲ್ಲ. ಒಟ್ಟು ಆ ಎಕ್ಸಾಂಪಲ್ ಉದ್ದೇಶ ಏನು ಅಂದರೆ ಟು ಮೇಕ್ ದಿ ಥಿಯರಿ ಕ್ಲಿಯರ್ ಅಷ್ಟೇ. ಅರ್ಥ ಆಯ್ತಾ? ಈಗ ಎನಿ ನಾನ್ ಎಕ್ಸಿಸ್ಟೆಂಟ್ ಥಿಂಗ್ ಈಸ್ ಆಬ್ಜೆಕ್ಟ್ ಆಫ್ ಇಲ್ಯೂಷನ್ ಅಂತ. ಆಬ್ಜೆಕ್ಟ್ ಆಫ್ ಇಲ್ಯೂಷನ್ ಮತ್ತು ಏನಾಗಿರ್ಬೇಕು ಅಂದರೆ ಟೋಟಲಿ ನಾನ್ ಎಂಟಿಟಿ ಅಂತ ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ಅದೆಲ್ಲ ಬೇಡ, ಮುಂದೆ ಬರುತ್ತಾರೆ. ಈಗ ತದ ಭೇದೋಪಲಂಬ ವಿರೋಧ, ತದ ತದ ಅಭ್ರಾಂತಿತಾಯಾಂಚ ಬಾಧಕಂ ವಾಚ್ಯಂ. ಇನ್ನು ನೋಡಿ, ಭೇದನು ಕೂಡ ಭ್ರಾಂತಿ ಅಂತ ಹೇಳ್ತೀನಿ. ಭೇದನು ಭ್ರಾಂತಿ ಅಂತ ಉದಾಹರಣೆ ನೋಡಿ, ಅದೊಂದು ಎಕ್ಸಾಂಪಲ್ ಕೊಡ್ತಾರೆ. ಈ ನೀವು ಕಣ್ಣಿಟ್ಕೊಂಡು ನೋಡಿ, ಎಲ್ಲ ಎರಡೆರಡು ಕಾಣ್ತೀರಿ. ಹೊತ್ತಾನೆ ಈ ಚಂದ್ರ ಎರಡು, ಸೂರ್ಯ ಎರಡು ಕಾಣ್ತು, ಚಂದ್ರ ಎರಡು ಕಾಣ್ತಾನೆ. ಸೊ ಅದು ಭೇದ ಕಾಣಿಸ್ತು. ಸೊ ಭ್ರಾಂತಿ ಆಗಲಿಲ್ವ ಅದು ಅಂತ ಕೇಳ್ತಾರೆ. ಕರೆಕ್ಟ್, ಒಪ್ಪೋಣ. ಈಗ ಅಲ್ಲಿ ಯಾತಕ್ಕೆ ಭ್ರಾಂತಿ ಅಂತ ಹೇಳ್ತೀವಿ ನೀವೀಗ, ಈಗ ಅಂದ್ಕೊಂಡು ತೆಗೆದ್ರೆ ಮತ್ತೆ ಸರಿ ಹೋಯ್ತು. ಎರಡು ಕಂಡದ್ದು ಏನಾಯ್ತು, ಒಂದಾಯ್ತು. ಆ ರೀತಿ ಮಾಡು ನೀನೀಗ, ಇವತ್ತು ಇದನ್ನು ಎರಡು ಒಂದು ಯಾವುದೇ ಕಾರಣದಿಂದ ಬಾಧಕ ಅಂತ ತೋರಿಸ್ಬಿಡು, ಅವಾಗ ಬಿಟ್ಬಿಡುತ್ತೆ. ಅರ್ಥ ಆಯ್ತಾ? ಈಗ ಅಲ್ಲಿ ಕಾರಣ ಇತ್ತು, ಬಾಧ ಬಂತಲ್ಲಿ, ಅದು ಕರೀತಾರೆ. ಅಲ್ಲಿ ಇಲ್ಲದ ಭೇದ ಯಾತಕ್ಕೆ ಕಾಣಿಸ್ತು ಅಂದರೆ ಉಪಾಧಿಯಿಂದಾಗಿ ಕಾಣಿಸ್ತು. ಇಲ್ಲಿ ಉಪಾಧಿ ಯಾವುದೂ ಇಲ್ಲ. ಇಲ್ಲಿ ಉಪಾಧಿ ಯಾವುದೂ ಇಲ್ಲ ಅದರಿಂದಾಗಿನೇ ಏನು ಹೇಳಬೇಕು, ಇದನ್ನು ಒಬ್ಬರಿದ್ದಾಗಿ ಇಬ್ಬರು ಕಂಡ್ರೆ ಭ್ರಾಂತಿ, ಇಬ್ಬರಿದ್ದಾಗಿ ಇಬ್ಬರು ಕಂಡ್ರೆ ಭ್ರಾಂತಿ ಅಲ್ಲ. ಅರ್ಥ ಆಯ್ತಾ? ಎರಡು ಎರಡು ಕಂಡ್ರೆ ಭ್ರಾಂತಿ ಅಲ್ಲ, ಒಂದು ಎರಡು ಕಂಡ್ರೆ ಭ್ರಾಂತಿ, ಎರಡು ನಾಲ್ಕು ಕಂಡ್ರೆ ಭ್ರಾಂತಿ. ಇವತ್ತು ಎರಡು ಎರಡೇ ಕಂಡಾಗ ಭ್ರಾಂತಿ ಅಲ್ಲ, ಭ್ರಾಂತಿ ತೋರಿಸಿರಿ. ತದ ಭ್ರಾಂತಿ ತಾಯಾಚೆ ಬಾಧಕಂ ವಾಚ್ಯಂ. ನೀವು ಭ್ರಾಂತಿ ಅಂತ ಹೇಳಿದ ತಕ್ಷಣ ರೆಸ್ಪಾನ್ಸಿಬಿಲಿಟಿ ಏನು ಬರುತ್ತೆ ಅವನಿಗೀಗ, ಬಾಧಕನ ತೋರಿಸಲೇಬೇಕು. ಕೆಲವೆಲ್ಲ ಗಟ್ಟಿ ಮಾಡ್ಕೋಬೇಕಲ್ಲ. ತಚ್ಚೆ ಅನ್ಯತ್ರ ನಿರಸ್ತಂ. ಇನ್ನು ಯಾವ್ದಾರು ತೋರಿಸ್ತೀನಿ ಅಂದರೆ ಅದು ಬೇರೆ ಕಡೆ ಖಂಡನೆ ಮಾಡಿದ್ದೇವೆ. ತತ್ವೋದ್ಯೋತಾದಿಗಳನ್ನು ಖಂಡನೆ ಮಾಡ್ತಾರೆ, ಸೂತ್ರ ಭಾಷೆಯಲ್ಲಿ ಖಂಡನೆ ಮಾಡ್ತಾರೆ. ತತ್ವ ನಿರ್ಣಯ ಆದಿ ಪ್ರಕರಣ ಎಷ್ಟು ಚ ನಿರಸ್ತ ಮಿಥ್ಯರ್ ರಾಯರಿದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ. ವೈಧರ್ಮ್ಯಾಚನ ಸ್ವಾಪ್ತತ್ನಾಧಿವತ್ ಇತ್ಯಾದಿ ಸೂತ್ರ ಭಾಷ್ಯ ಅದು ತತ್ವ ನಿರ್ಣಯಾದಿ ಪ್ರಕರಣೇಶು ಚ ನಿರಸ್ತ ಮಿತ್ಯರ್ಥ. ಉದಾಹರಣೆಗೆ ನಾವು ಬೆಳ್ಳಿ ನೋಡಿದ್ವಿ, ಬೆಳ್ಳಿ ಅಂತ ತಿಳ್ಕೊಂಡ್ವಿ. ಶಕ್ತಿ ನೋಡಿದ್ವಿ, ಶಕ್ತಿ ಅಂತ ತಿಳ್ಕೊಂಡ್ವಿ, ಬಾಧಕ ಬರಲಿಲ್ಲ. ಶಕ್ತಿ ನೋಡಿ ಶಕ್ತಿ ಅಂತ ತಿಳ್ಕೊಂಡಾಗಲೂ ಬಾಧಕ ಬರಲಿಲ್ಲ. ಬೆಳ್ಳಿ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡು ಬಾಧಕ ಬರಲಿಲ್ಲ. ಶಕ್ತಿ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಾಗ ಬಾಧಕ ಬಂತಷ್ಟೇ. ಆದ್ದರಿಂದ ಬಾಧಕ ಬಂದು ಕೇಸನ್ನು ಬಿಟ್ಟುಬಿಡೋಣ, ಉಳಿದ ಕೇಸ್ ಒಪ್ಪಲೇಬೇಕಲ್ಲ ನೀನೀಗ. ಅರ್ಥ ಆಯ್ತಾ? ಈ ಕೇಸಲ್ಲಿ ಬಾಧಕ ಬಂತು ಒಪ್ಕೊಂಡ್ಬಿಡ್ತೀವಿ. ಎರಡು ಎರಡಿದ್ದಾಗ ತಿಳ್ಕೊಂಡ ಬಾಧಕ ಬರಲಿಲ್ಲ. ಬಾಧಕ ಬರೋವರೆಗೂ ಕೂಡ ನೀನು ಅದನ್ನೇನಂತ ಒಪ್ಪಬೇಕಾ ಜ್ಞಾನನ ಒಪ್ಪ. ಬಾಧಕ ಎಂದೋ ಬರುತ್ತೆ ಅಂತ ಹೇಳಾಗಿಲ್ಲ. ಕೊನೆಗೆ ಏನು ಮಾಡ್ದ? ಆ ಶಕ್ತಿ ನೋಡಿದ, ರಜತ ಅಂತ ತಿಳ್ಕೊಂಡ. ಆಮೇಲೆ ಅದೇನಾಯಿತು? ತಪ್ಪಾಯಿತು. ಆಮೇಲೆ ರಜತ ನೋಡಿ ರಜತ ಅಂತ ತಿಳ್ಕೊಂಡ, ಯೋಚನೆ ಮಾಡ್ದ, ಅಲ್ಲಿ ಮೋಸ ಆಗುತ್ತೆ ಇಲ್ಲಿ ಮೋಸ ಆಗುತ್ತೆ ಅಂತ ತಿಳ್ಕೊಂಡು ಟ್ರೈ ಮಾಡ್ದ. ಕೊನೆಗೆ ಅದು ಕಡಗನೂ ಮಾಡಿಸ್ಬಿಟ್ಟಾಯ್ತೀಗ. ಆಮೇಲೂ ಕೂಡ ಏನಾಯಿತು? ಒಪ್ತಿ ಆದ್ರೆ ಇಲ್ಲ ಇಲ್ಲ, ಎಂದಾರು ಭ್ರಾಂತಿ ಬಂದರೂ ಬರು, ಬಾಧ ಬಂದರೂ ಬರು ಅಂತ ಹೇಳಿದರೆ ಒಪ್ತಕ್ಕಾಗುತ್ತೆ ಅದನ್ನ. ಈಗ ಈ ರೀತಿ ಮಾಡಿದ್ರೆ ಕೊನೆಗೆ ಏನಾಗುತ್ತೆ? ಈಗ ಯಾವುದು ತೀರ್ಮಾನ ಮಾಡೋಕ್ಕೆ ಆಗೋದಿಲ್ಲ. ಕೋರ್ಟಲ್ಲಿ ಇನ್ನೊಂದು ಸಾಕ್ಷಿಯಿಂದ ಹುಟ್ಟಿ ಬಂದರೂ ಬರುವ ಯಾರು ಅಂತ ಏನು ಮಾಡ್ತೀರಿ? ಈಗ ಇದರದ್ದು ಆರ್ಗ್ಯುಮೆಂಟ್ ಶುರು ಮಾಡಿಬಿಟ್ರೆ ಅದ್ರ ಕೇಸ್ ತೀರ್ಮಾನ ಆಗುತ್ತಾ? ಲಿಮಿಟ್ಸ್ ಇರಬೇಕತ್ತಾನೆ. ಈಗ ಅದರಿಂದ ಆ ರೀತಿ ಹೇಳಬಾರ್ದು. ನಾಪಿ ನಿರವಧಿಕ ಭ್ರಾಂತಿ ಹೀ. ಭ್ರಾಂತಿಗೊಂದು ಲಿಮಿಟ್ ಇಲ್ಲದೆ ಹೋದರೆ ತಪ್ಪಲ್ಲ. ಎಷ್ಟೆಷ್ಟು ಪೋಸ್ಟ್ಪೋನ್ ಮಾಡಿಸ್ಬೋದು ಕೇಸ್ನ? ಇವನು ಏನೋ ಕಾರಣ ಕೊಟ್ಬೋದು, ಕೊನೆಗೆ ಒಂದು ಫೈನ್ ಡೇ ಏನಾಗುತ್ತೆ ಅನ್ನೋನು ಸಿಕ್ಕಾಕೊಳ್ಳಬೇಕು. ತುಂಬ ಹೋದಾಗ ಏನು ಮಾಡ್ತಾರೆ ಅವನ್ನ? ಅವನು ಎಕ್ಸ್ಪಾರ್ಟಿ ಇವಾಗ ಕತೆ ಮುಗಿಸ್ಬಿಡ್ತಾರೆ ಅಷ್ಟೇ. ಅದು ಮಾಡೋಕ್ಕಾಗೋದಿಲ್ಲ. ಅದರಿಂದ ಎಷ್ಟು ಕನ್ಸಂಟ್ರೇಷನ್ ತೋರಿಸಿದ್ರು ಅವ್ರು ಉಳಿಯೋಕ್ಕಾಗೋದಿಲ್ಲ. ಈ ಒಂದಾಯ್ತು, ಒಂದು ಒಂದು ತತ್ವ ಇರಲೇಬೇಕು. ಆಮೇಲೆ ತತ್ವ ಎರಡೊಂದು ಹೇಳೋದಕ್ಕೆ ಪ್ರತ್ಯಕ್ಷ ಆಧಾರವಾಗಿದೆ, ಅದು ಭ್ರಾಂತಿ ಅಂತ ಪ್ರೂವ್ ಆಗಲಿಲ್ಲ. ಆಯ್ತು ಬಿಡಿ, ಎರಡು ತತ್ವ ಇದೆ, ಒಪ್ಪೋಣ. ಕೆಲವು ತತ್ವಗಳು ಎಲ್ಲ ಅಸ್ವತಂತ್ರ ಅಂತ ಹೇಳ್ತೀನಿ. ಏನಾಯ್ತು ಗಂಟು ಹೋಯ್ತು? ಈಗ ಎಲ್ಲ ಸ್ವತಂತ್ರ ಅಂತ ಹೇಳ್ತೇನೆ. ಎರಡೂ ಒಪ್ಪೋದಿಲ್ಲ ನಾನು. ಏನು ಒಪ್ಪೋದಿಲ್ಲ? ಸ್ವತಂತ್ರ ಅಸ್ವತಂತ್ರ ಅಂತ ಒಪ್ಪೋದಿಲ್ಲ. ಎರಡಲ್ಲಿ ಒಂದು ಒಪ್ತೇನೆ ಅಷ್ಟೇನೆ. ಯದಿ ವಾ ಸರ್ವಮೇವ ಸ್ವತಂತ್ರ ಸ್ಯಾತ್ ತದಾ ಪಾರತಂತ್ರ್ಯಾದಿ ಪ್ರತೀತಿ ವಿರೋಧ. ನೆಕ್ಸ್ಟ್ ಪಾಯಿಂಟ್, ಎಲ್ಲವೂ ಸ್ವತಂತ್ರ ಅಂತ ಹೇಳೋದಾದರೆ ನಾವು ಏನಂತ ಆಗ್ತೀವಿ? ಈಗ ಸ್ವತಂತ್ರ ಅಂತಾಯ್ತು, ಅದು ಹೌದಾ? ಹೌದಾ, ನಿಮಗೆ ಅನಿಸಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಪಾರತಂತ್ರ್ಯಾದಿ ಪ್ರತೀತಿ ವಿರೋಧ, ಪಾರತಂತ್ರ್ಯಾದಿ ಅನುಭವ ವಿರೋಧ. ಪಾರತಂತ್ರ್ಯ ಅಂದರೆ ಪ್ರತಿ ಕ್ಷಣದಲ್ಲೂ ಕಾಣ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಒಪ್ಪಿಸ್ಲಿಕ್ಕಾಗೋದಿಲ್ಲ, ನೋಡಿ ಸಿಟ್ಟು ಬರುತ್ತಿಲ್ಲ. ಆಗ ಅಸ್ವಾತಂತ್ರ್ಯ ತಾನೇ ಅದೇ, ಒಪ್ಪಿಸ್ಲಿಕ್ಕಾಗದೇ ಆಗೋದಿಲ್ಲ ಅನ್ನೋದು ಕೂಡ ಏನೋ ದೊಡ್ಡ ದೋಷನೇ. ಆ ದೃಷ್ಟಿಯಿಂದ ಪಾರತಂತ್ರ್ಯಾದಿ ಪ್ರತೀತಿ ವಿರೋಧ ಇನ್ನೊಂದು ದೋಷ ಇದೆ. ನಿತ್ಯ ಸುಖಾದಿ ಪ್ರಸಂಗಶ್ಚ ಇದೆ, ನಾಮ ಪರೋ ರಭವೇತ್ಸ ಹರಿ ಕಥಮಶ್ಯವಸೆ ಜಗದೇ ತದಹು ಇದೆ ನಾಮ ನತಸ್ಯ ಸದೇ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ರಭವೇತ್. ಈಗ ನೀವು ದ್ವಾದಶೋತ್ರ ಈ ಬ್ಯಾಕ್ಗ್ರೌಂಡ್ಲಿ ಚೆನ್ನಾಗತ್ತಾಗ ಇಷ್ಟೆಲ್ಲ ಓದಿದ ಮೇಲೆ ತತ್ವ ಸಂಖ್ಯಾನಕ್ಕೂ ದ್ವಾದಶೋತ್ರಗಳ ಸಂಬಂಧ ತಿಳಿಯಿರಿ. ನಿತ್ಯ ಸುಖಾದಿ ಪ್ರಸಂಗಶ್ಚ, ನಾವು ಸ್ವತಂತ್ರರು, ನಮಗೇನಪ್ಪ ಬೇಕೀಗ? ನೀವು ಮನೆ ಇಲ್ಲ ನೋಡಿದರೆ ಸ್ವತಂತ್ರ ಅಂತ ಕೇಳಿದ್ರೆ ಮನೆ ಬೇಡ ಅಂತೀನಿ ನಾನು, ಗೊತ್ತಾಯ್ತಾ? ನಿಮಗೆ ರಾಜ್ಯ ಇಲ್ಲ ಅಂದರೆ ರಾಜ್ಯ ಬೇಡ ಅಂತೀನಿ, ಪ್ರೆಸಿಡೆಂಟ್ಶಿಪ್ ಅದು ಬೇಡ ಅಂತೀನಿ, ಸುಖ ಬೇಡ ಅಂತೀರ ನೀವೀಗ? ಅದಕ್ಕೆ ನಿಮ್ಗೆ ಸುಖ ಯಾಕಿಲ್ಲ ಹಾಗಿದ್ರೀಗ? ಕರೆಕ್ಟ್, ಎಲ್ಲಿಗೆ ಅಟ್ಯಾಕ್ ಮಾಡೋಕೆ ಅಲ್ಲಿ ಅಟ್ಯಾಕ್ ಮಾಡ್ತಾ, ಯಾವುದೇ ಹೇಳಿದ್ರೆ ಎಷ್ಟೇ ಮಾಡ್ಬೋದು ಅವನೀಗ. ಯಾವುದೋ ಕೇಳಿದ ಕೊನೆ ಇದು ಅನರ್ಥ ಆಯ್ತಲ್ಲ, ಆಗಲಿ ಬಿಡಿ, ಅದಕ್ಕೆ ಯೋಚನೆ ಇಲ್ಲ ಅದರೊಳಗೆ ಅಂತ ಹೇಳಿದ. ಸುಖ ಮತ್ತು ದುಃಖ ಕೊನೆಗೆ ಏನು ಮಾಡ್ಬೇಕು? ಅವನ ರೆಡ್ಯೂಸ್ ಮಾಡ್ತಾ 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 ಹೋದರೆ ಎಲ್ಲಿಗೆ ಎಂಡ್ ಆಗಬೇಕದು? ಸುಖ ದುಃಖ, ಸುಖ ದುಃಖ, ದುಃಖ ಇದೆ ಹೋಗ್ತಾ ಇಲ್ಲ, ಸುಖ ಬೇಕಿದೆ ಬರ್ತಾ ಇಲ್ಲ. ಏನು ತೋರಿಸ್ತು, ಏನು ತೋರಿಸುತ್ತೆ ಇದು? ನಾವು ಸ್ವತಂತ್ರರಲ್ಲ ಅಂತ ಪ್ರೂವ್ ಮಾಡ್ತಾ ಇದೆ. ಅದಕ್ಕೆ ಅನುಭವ ಸಿದ್ಧವಾದ ಸಿದ್ಧಾಂತ ಅಂತ ಕರ್ತ, ಅನುಭವ ಬರತಕ್ಕಂಥ ಸಿದ್ಧಾಂತ. ನಾವು ಅಸ್ವತಂತ್ರರು ಅಂತ ಹೇಳೋದೆಲ್ಲ ಹೋಗ್ಲಿ ಬಿಟ್ಬಿಡಿ, ಎಲ್ಲ ಸ್ವತಂತ್ರ ಅಂದರೆ ಭಾರಿ ಪ್ರಾಬ್ಲಮ್, ಎಲ್ಲ ಪರತಂತ್ರ ಅಂತ ಒಪ್ಕೊಂಡ್ಬಿಡ್ತೇನೆ, ಒಟ್ಟು ಎರಡು ಒಪ್ಪಾರದು ನಾನು. ಅದಕ್ಕೆ ಸರಿಬಿಡಿ, ತತ್ವ ಭವೇತ್ ತದ ಅರವಸ್ಥಿತೇನ ಅಸಂಭವಾಚನ ಕಶ್ಯಾಪಿ ಸತ್ತಾಧಿಕಂ ಸ್ಯಾತ್. ಎಲ್ಲರೂ ಪರತಂತ್ರ ಅಂತ ಒಪ್ಕೊಳ್ಳೋದು ಏನು ತೊಂದರೆ ಇಲ್ಲ, ಎಲ್ಲರೂ ಪರತಂತ್ರ ಅಂತ ಒಪ್ಕೊಂಡ್ರೆ ಎಲ್ಲಿ ಪ್ರಾಬ್ಲಮ್ ಇದೆ ಗೊತ್ತಾ? ಈ ಕೆಲಸ ಆಗ್ತಾ ಇದೆ ಈಗ, ನಾವ್ಯಾರು ಸ್ವತಂತ್ರರಲ್ಲ ಅಂತ ಅನುಭವ ಬಂದೋಯ್ತು, ಕೆಲಸ ಆಗ್ತಿರೋದಕ್ಕೆ ಅನುಭವ ಬಂತೀಗ. ದೇವ್ರು ಏನು ತೋರಿಸುತ್ತಾಗ? ಯಾರೋ ಒಬ್ಬನು ಮಾಡೋನಿದ್ದಾನೆ ಅರ್ಥ ಆಯ್ತು. ನಾವ್ಯಾರೂ ಮಾಡಿಲ್ಲ ಅಂದಮೇಲೆ ಕೆಲಸ ಆಗಿಬಿಟ್ಟಿದೆ, ನಾವ್ಯಾರು ಮಾಡಿಲ್ಲ ಕೆಲಸ ಆಗಿದೆ ಅಂದ ಏನರ್ಥ? ಕಣ್ಣಿ ಕಾಣದೆ ಮಾಡಿದವನು ಒಬ್ಬನಿದ್ದಾನೆ ಅಂತ ಗೊತ್ತಾಗಿ, ಗೊತ್ತಾಯ್ತಾ? ಎಲ್ಲವೂ ಏನು ಡಿಫೆಕ್ಟ್ ಬರುತ್ತೆ ಅಂತ ಹೇಳ್ತಾರೆ. ಅರವಸ್ಥಿತಿ ಅಸಂಭವ, ಅರವಸ್ಥಿತಿ ಅಸಂಭವ. ಇವತ್ತು ನಾವು ಅಸ್ವತಂತ್ರರು, ಯಾರೋ ಮಾಡಿದ್ರು, ಯಾರಪ್ಪ ಮಾಡಿದ್ರು? ಅವ್ರು ಸ್ವತಂತ್ರನೋ ಅಸ್ವತಂತ್ರನೋ, ಸ್ವತಂತ್ರ ಅಂತ ಹೇಳಿದ್ರೆ ಒಪ್ಕೊಂಡಾಗೈತೆ ಈಗ, ಅಸ್ವತಂತ್ರ ಅಂತ ಹೇಳಿದ್ರೆ ಇನ್ನೊಬ್ಬ ಯಾರಪ್ಪ ಮಾಡಿದ್ದು? ಮತ್ತೊಬ್ಬ ಯಾರಿಗೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗುತ್ತದ? ಎಂಡ್ಲೆಸ್. ಅದು ಇನ್ನು ಅಸಂಭವ. ಇವತ್ತು ನಾವು ಅಸ್ವತಂತ್ರರು, ನಮ್ಮ ಕೈಯಲ್ಲಿ ಮಾಡಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಅಸ್ವತಂತ್ರ ಇದ್ದಾನೆ ಅಂತ ಹೇಳಿದ್ರೆ, ನಾವು ಅಸ್ವತಂತ್ರರಾಗಿರೋದ್ರಿಂದ ನಮ್ಮ ಕೈಯಲ್ಲಿ ಹಾಗಾಗೋದಿಲ್ವೋ, ಅವನು ನಮ್ಮಂತೇನೆ ಅಸ್ವತಂತ್ರನಾಗಿರೋದ್ರಿಂದ ಅವನು ಕೂಡ ಏನಾಗೋದಿಲ್ಲ, ಅವನು ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಯಾವುದು ಅದು ಹೇಳ್ತಾರೆ. ಮುಂದೆ ಯಾಕೆ ಯೋಚನೆ ಮಾಡ್ತೀವಿ ಇದೆಲ್ಲ? ಅವ್ರು ನಾವು ಕೇಳಬೇಕಾದ ಜಾಸ್ತಿ ಕೇಳಿ ಹಾಕ್ಬಿಡ್ತಾರೆ, ಹೇಳಿತಾ? ಶಾಸ್ತ್ರ ಅಂದ್ರೆ ಅದೇ ಆಲ್ ಪಾಸಿಬಿಲಿಟೀಸ್, ಏನು ಕೇಳೋದಕ್ಕೆ ಯೋಚನೆ ಇಲ್ಲ, ಅಷ್ಟು ಮುಗಿಸಿಬಿಡ್ತಾರೆ. ಮುಂದೆ ಹೇಳ್ತಾರೆ, ಯದಿ ತದ ತತ್ವಂಭವೇ ತದ ಅನವಸ್ಥಿತೇ ಅಸಂಭವಾಚನ ಕಶ್ಯಾಪಿ ಸತ್ತಾಧಿಕಂ ಸ್ಯಾತ್. ಯಾರಿಗೂ ಇರಲಿಕ್ಕೆ ತಿಳಿಲಿಕ್ಕೆ ಆಗ್ತಾನೆ ಇರಲಿಲ್ಲ. ಆಗಮ ವಿರೋಧಶ್ಚ, ನಮ್ಮಲ್ಲೇ ಇದೆ. ಈ ಕೆಲಸ ಮಾಡಕ್ಕೆ ಹೇಳಿದ್ರು ಮಾಡೋಕ್ಕಾಗ, ಬೇಜಾರು ಮಾಡಕ್ಕೆ ಹೋಗಿ ಯಾರು ಮಾಡಿಬಿಟ್ಟಿದಾರೆ ಅಂದರೆ ಯಾರು ಮಾಡಿಬಿಟ್ಟಿದಾರಲ್ಲ ಅಂತ ಹೇಳ್ತಾ, ಗೊತ್ತಾಯ್ತಾ? ಅದು ಇವ್ರಿಗೆ ಮಾಡಿದವನು ಏನಾಗಿರ್ಬೇಕು? ಅವನು ಏನಾಗಿರಬೇಕು? ನನಗಿಂತ ಡಿಫ್ರೆಂಟ್ ಆಗಿರ್ಬೇಕು. ಇಲ್ಲದೆ ಹೋದರೆ ಅವ್ನು ನನಗೆ ಮಾಡೋಕ್ಕಾಗದಿದ್ದಾನೆ, ಅವ್ನು ಮಾಡಿದ್ದಾನೆ ಅಂದಮೇಲೆ ಅವ್ನು ನನ್ನಂತೆ ಅವನಿಲ್ಲ ಅಂತ ಐತಿ. ಸೊ ಅಸ್ವತಂತ್ರರಾದ ನಾವು ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ಕೆಲಸ ಆಗಿದೆ ಅಂದಮೇಲೆ ಎಂಥವನಿರಬೇಕು? ಸ್ವತಂತ್ರನಾಗಿಯೇ ಇರಬೇಕು. ಆಗಮ ವಿರೋಧಶ್ಚ, ಆಗಮ ವಿರೋಧ ಕೂಡ ಹೇಳ್ತಾ ಇದೆ. ಆಗಮ ವಿರೋಧ ಅಂತ ಮತ್ತೆ ಅದಕ್ಕೆ ಹೇಳಿದ್ರು ಅಂದರೆ ಇದು ನಮ್ಗೆ ಇಲ್ಲ ಅರ್ಥ ಆಗಲ್ಲ, ಮುಂದೋದ್ರೆ ಅರ್ಥ ಆಗುತ್ತೆ. ನೋಡಿ, ನದಿ ತಾನೇ ಹರಿತಾ ಇದೆ, ಯಾರು ಹರಿಸ್ತಾ ಇದ್ದಾರೆ ಈಗ? ಗೊತ್ತಾಯ್ತು, ಸೂರ್ಯ ತಾನೇ ಹುಡ್ತಾ ಇದ್ದಾರೆ, ಯಾರು ಹುಟ್ಟಿಸ್ತಾ ಇದ್ದಾರೆ ಅಂತ ಕೇಳ್ತಾನಲ್ಲ. ಆಗಮ ವಿರೋಧಶ್ಚ, ಆಗಮ ಹೇಳ್ತಾ ಇದೆ. ನದಿ ಹರಿತಿರೋದು ಆಟೋಮೆಟಿಕ್ ಅಲ್ಲ, ಏನು ಮಾಡಿದೆ ಅದು? ಹರಿಸೋನೊಬ್ಬನಿದ್ದಾನೆ, ಯದ್ಭೀಷ ಉದಯಿಸಿ ಸೂರ್ಯ ಹುಟ್ಟಿಸೋನೊಬ್ಬನಿದ್ದಾನೆ, ಚಂದ್ರ ಮಾಡಿಸೋನೊಬ್ಬನಿದ್ದಾನೆ. ಈಗ ಚಿಕ್ಕ ಮಕ್ಕಳಿಗೆ ಟ್ಯಾಪ್ ತೀರ್ ನೀರು ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ, ಟ್ಯಾಪ್ ತೀರ್ ನೀರು ಬರುತ್ತೆ, ಅದು ಬಿಲ್ಲಾಗಿ ಕೊಡಬೇಕು ಅಂತ ಕೇಳ್ತಾರೆ. ಇವ್ರು ದೊಡ್ಡವ್ರಿಗೆ ಗೊತ್ತೇನದು? ನೀರು ಬಿಟ್ಟಿಲ್ಲ ಅಂತ ಹೇಳ್ತಾನೋ, ನೀರು ಬಿಟ್ಟಿಲ್ಲ, ಅಲ್ಲಿ ಕರೆಂಟ್ ಇಲ್ಲ ಅಂತ ಅವನಂತಾನೆ, ಮಳೆ ಇಲ್ಲ ಅಂತ ಅವನಂತಾನೆ. ಕೊನೆ ಎಲ್ಲಿ ಹೋಯ್ತದೋ? ದೇವ್ರು ಕೊಟ್ಟಿಲ್ಲ ಅಂತ ಹೇಳಬೇಕು ಕೊನೆಗೆ, ಗೊತ್ತಾಯ್ತಿಲ್ಲ ಮಳೆ ಯಾಕೆ ಬರಲಿಲ್ಲ, ದೇವ್ರು ಕೊಟ್ಟಿಲ್ಲ, ಫೈನಲ್. ಏನೋ ಜ್ಞಾತಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ಸಾಕಲ್ಲಿಗೆ ಅನ್ನೋನು ಒಪ್ಕೊಂಡಿದ್ದೀರಿ, ಅಷ್ಟು ಸಾಕು ನಮಗೆ. ಈ ದೃಷ್ಟಿಯಿಂದ ಆಗಮ ವಿರೋಧಶ್ಚ ಎಷ್ಟೋ ಕಡೆ ಮೆಡಿಕಲ್ಲಿದ್ರೊಳಗೆ ಕಾರಣ ಕೊಡ್ತಾರೆ, ಎಲ್ಲ ಡಿಸೀಸಸ್ಗೆಲ್ಲ ಕಾರಣ ಕೊಟ್ಟು ಕೊನೆಗೆ ಫೈನಲ್ ರೀಸನ್ ಏನು ಗೊತ್ತಾ? ಅನ್ನೋನ್ ಅಂತ ಬರೀತಾ, ಅನ್ನೋನ್ ಕಾಸ್. ಈ ಕಾಲರ ನೀರು ಕಾಲ ಎಲ್ಲೋ ಕುಡ್ದಾ ಬಂತು, ಕುಡ್ದಿಲ್ಲ ಬಂದಿದೆ, ಏನು ಮಾಡ್ಬೇಕು ಇದಕ್ಕೀಗ? ಅಂದರೆ ಯಾವುದೋ ಇತ್ತು, ಇಷ್ಟೆಲ್ಲ ಟೆಸ್ಟ್ ಮಾಡಿ, ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಕುಡಿದ್ರೆ ಇದು ಬರುತ್ತೆ, ಏನು ಮಾಡದೇ ಇದ್ದವ್ರಿಗೆ ಬಂದಿದೆ. ಹೌದಲ್ಲ, ಜನ್ಮದಲ್ಲೇ ಏನು ಮಾಡಿದವರಲ್ಲ ಪಾಪ, ಅವ್ರಿಗೆ ಕ್ಯಾನ್ಸರ್ ಬಂದಿದೆಯೋ ಇದು ಏನಂತ ಅನ್ನೋನ್ ರೀಸನ್ ಅಷ್ಟೆ. ಅದು ಅನ್ನೋ ನಂಬೋದು ಇದರಲ್ಲಿ ಎಲ್ಲಿ ಒಪ್ಕೊಂಡು ಆಯ್ತೀವಿ ಈಗ? ಅಷ್ಟೇನೆ, ಅದೆಲ್ಲ ಮುಂದೆ ತುಂಬ ಡಿಸ್ಕಸ್ ಮಾಡ್ತಾರೆ. ಶಾಸ್ತ್ರ ಅಂದ್ರೆ ಅದೇ, ಪ್ರತಿಯೊಂದನ್ನು ಏನು ಮಾಡ್ತಾ ಹೋಗ್ತಾರೆ ಅವರು, ಎಲ್ಲದನ್ನು ಪ್ರೂವ್ ಮಾಡ್ತಾ ಹೋಗ್ತಾರೆ, ನಮ್ಮ ಪಾಯಿಂಟ್ ಎಷ್ಟು ಕರೆಕ್ಟ್ ಇದೆ ಅಂತ. ಯದ್ಯಪಿ ಭಾವಾಭಾವತ ಯಾವ ಚೇತರಾ ಚೇತನತ್ವೇನವ ನಿತ್ಯ ನಿತ್ಯತಯವ ತಸ್ಯ ಶಕ್ಯ ದ್ವೈವಿಧ್ಯಂ ಶಕ್ಯತೆ ವಕ್ತುಂ ತಥಾಪ್ಯಸ್ಯ ವೈಯರ್ಥ್ಯಾದ ಅಯಮೇ ವಿಭಾಗೋ ನ್ಯಾಯ. ಈಗ ಒಂದು ಪ್ರಶ್ನೆ ಹಾಕ್ಕೊಂಡು ಆಚಾರ್ಯರು ಹೇಗೆ ಸ್ವತಂತ್ರ ಅಸ್ವತಂತ್ರ ಅಂತಲೇ ಕ್ಲಾಸಿಫಿಕೇಶನ್ ಮಾಡಬೇಕಾಗಿತ್ತು. ಹೀಗೆ ಮಾಡ್ಬೋದಾಗಿತ್ತು. ಭಾವ ಅಭಾವ ಅಂತ ತತ್ವ ಎರಡು ವಿಧ, ಅಥವಾ ಚೇತನ ಅಚೇತನ ಅಂತ ಎರಡು ವಿಧ, ಅಥವಾ ನಿತ್ಯ ಅನಿತ್ಯ ಅಂತ ಎರಡು ವಿಧ, ಇನ್ನು ಅನೇಕ ರೀತಿಯಲ್ಲಿ ಮಾಡಕ್ಕೆ ಬರುತ್ತೆ. ಇದೇ ಪದ್ಧತಿ ಹತ್ತಕ್ಕೆ ಇಟ್ಕೊಂಡ್ರು, ಇದೊಂದು ಪ್ರಶ್ನೆ. ಮತ್ತೆ ಅಂದರೆ ಆಚಾರ್ಯ ಹೇಳಿದ್ದೆಲ್ಲ ಏನದು ಪರ್ಫೆಕ್ಟ್ ಅಂತ ಹೇಳಬೇಕು. ಆಚಾರ್ಯ ಒಂದು ಏನೋ ಒಂದು ರೀತಿ ಮಾಡಿದ್ದಾರೆ ಅಲ್ಲ, ಆ ರೀತಿಯೇ ಮಾಡಬೇಕು ಮಾಡಿದ್ದಾರೆ. ನಾವು ಯಾವಾಗಲೂ ಹಾಗೇನೆ ರಿಕ್ಷಾದಲ್ಲಿ ಹೋಗ್ತೇವೆ, ಅವ್ನು ನೋಡಿ ಮಾಡ್ತಾರೆ, ನಾವೆಲ್ಲ ಹೋಗಿ ನೋಡಿದ್ದೇವೆ ಎಷ್ಟು 20 ರೂಪಾಯಿ ಆಗಿರುತ್ತೆ, ನೋಡಿ 50 ರೂಪಾಯಿ ಮಾಡಿಬಿಟ್ಟ ಅವನು, ಯಾಕೆ ಆ ದಾರಿಯಲ್ಲಿ ಬಂದಿದ್ದು ಕೇಳ್ತೇವೆ, ಎಕ್ಸ್ಪ್ಲೇನ್ ಮಾಡಬೇಕು ಅವನು. ಇಲ್ಲವ್ರು ಏನು ಮಾಡುತ್ತೆ ಮೋಸ ಅಂತ ಅರ್ಥ, ಇಲ್ಲ ಇಲ್ಲ ಆ ರೂಟಿಗೆ ಕ್ಲೋಸ್ ಆಗಿದೆ, ಮೆಟ್ರೋಗೋಸ್ಕರ ಕ್ಲೋಸ್ ಮಾಡಿದ್ದು ಕಡೆ ಬರ್ತೀವಿ, ಅವಾಗ ಹೋಗ್ತಾರ, ಸುಮ್ಮನೆ ಬಂದೆ ಅಂತ ಕೇಳಿ ಮೋಸ ಮಾಡಿದ್ದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾತಕ್ಕೆ ಹೀಗೆ ಮಾಡಿದ್ದೀರಿ ಅದು ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾನೆ, ಯಾಕೆ ಹೀಗೆ ಮಾಡಬೇಕಾಗಿತ್ತು. ಭಾವಭಾವ ಅಂತ ಮಾಡಕ್ಕೆ ಬರುತ್ತೆ, ಹೌದು, ಭಾವ ಅಭಾವ ಅಂತ ಮಾಡಿ, ಭಾವದಲ್ಲಿ ಸ್ವತಂತ್ರ ಅಸ್ವತಂತ್ರ ಅಂತ ಮಾಡಿ, ಅದರಲ್ಲಿ ಸ್ವತಂತ್ರ ದೇವರು ಅಂತ ಹೇಳ್ಬೋದಾಗಿತ್ತು, ಅಥವಾ ನಿತ್ಯ ಅನಿತ್ಯ ಅಂತ ಮಾಡಿ, ಅದರಲ್ಲೂ ಚೇತನ ಅಚೇತನ ಜೊತೆ ಎರಡು ಭಾಗ ಮಾಡಿ, ಚೇತನದಲ್ಲಿ ದೇವರನ್ನು ಸೇರಿಸಿ, ಆಮೇಲೆ ಚೇತನ ಅಸ್ವತ ಚೇತನದಲ್ಲಿ ಎರಡು ವಿಧ ಸ್ವತಂತ್ರ ಅಸ್ವತಂತ್ರ ಅಂತೇಳಿ ಅದರಲ್ಲಿ ದೇವರು ಸೇರಿಸ್ಬೋದಾಗಿತ್ತು, ಮಾಡ್ಬೋದು, ಅದ್ರ ಕರೆಕ್ಟೇ. ಅದ್ರ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ, ತಥಾಪ್ಯಶ್ಯ ವೈಯರ್ಥ ದೈಮೇ ವಿಭಾಗೋ ನ್ಯಾಯ, ಅಲ್ಲಿ ತತ್ವ ವಿಭಾಗ ಮಾಡಿದಾಗ ಒಂದು ದೋಷ ಇದೆ ಅಂತ ಹೇಳ್ತಾರೆ. ಏನು ದೋಷ ಅಂತ ಪ್ರಶ್ನೆ, ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ. ಅದರಲ್ಲೂ ಏನು ವ್ಯತ್ಯಾಸ ಆಗದಂತೆ ಮಾಡ್ಬೋದು, ನಾವು ನಮ್ಮ ಕಾನ್ಸೆಪ್ಟನ್ನು ಏನು ಇಟ್ಕೊಂಡಿದ್ದೆ ಅದನ್ನ ಇಟ್ಕೊಂಡೇ ಮಾಡಬಹುದು ಕೂಡ. ಆದರೆ ಒಂದು ದೊಡ್ಡ ದೋಷ ಇದೆ ಅದರೊಳಗೆ. ಏನು ದೋಷ ಇದೆ? ಪರತಂತ್ರ ಪ್ರಮೇಯಂ ಸ್ವತಂತ್ರ ಪ್ರಮೇಯ ಆಯತ್ತತೆಯ ವಿಧಿ ತಂಹಿ ನಿಶ್ರೇಯಸಾಯ ಭವತಿ. ಎಲ್ಲ ಕೋಟಬಲ್ ಇವೆಲ್ಲ ಕೂಡ ಟೀಕಾರಾಯರ ಕೊಟೇಶನ್ಸ್. ಪರತಂತ್ರ ಪ್ರಮೇಯಂ, ಪರತಂತ್ರ ಪ್ರಮೇಯ ಇದೆ. ಪ್ರಮೇಯ ಅಂದ್ರೆ ಒಂದೇ ತತ್ವ ಅಂತ ನೆನಪಿರ್ಬೇಕು. ತತ್ವ ಪ್ರಮೇಯ ಈಕ್ವಲೆಂಟ್ಸ್ ಎಲ್ಲ ಅವು. ಸ್ವತಂತ್ರ ಪ್ರಮೇಯ ಆಯತ್ತತೆಯ ವಿಧಿ ತಂಹಿ ನಿಶ್ರೇಯಸಾಯ ಭವತಿ. ಪರತಂತ್ರ ಪ್ರಮೇಯ, ನಿಶ್ರೇಯಸ್ ಅಂದ್ರೆ ಮೋಕ್ಷ, ನಿಶ್ರೇಯ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ನಿಶ್ರೇಯಸಾಯ ಅಂದ್ರೆ ಮೋಕ್ಷಾಯ. ಪರತಂತ್ರ ತತ್ವದ ಜ್ಞಾನ ಮೋಕ್ಷಕ್ಕೆ ಕಾರಣವಾಗೋದು ಯಾವಾಗ ಅಂತ ಪ್ರಶ್ನೆ. ಅವ ಯಾವಾಗ ಗೊತ್ತಾ? ಸ್ವತಂತ್ರ ಪ್ರಮೇಯ ಆಯತ್ತತೆಯ, ಆಯತ್ತ ಅಂದ್ರೆ ಅಧೀನ, ಸ್ವತಂತ್ರ ಪ್ರಮೇಯಕ್ಕೆ ಅಧೀನವಾಗಿ ಇದೆ ಅಂತ ಪರತಂತ್ರ ಪ್ರಮೇಯನ್ನು ತಿಳ್ಕೊಂಡಾಗ ಅದಕ್ಕೇನಾಗುತ್ತೆ? ಅದು ಮಹತ್ವ ಇದೆ. ಇಲ್ಲದವ್ರು ಏನಾಗುತ್ತೆ? ಅದು ಮಹತ್ವ ಇಲ್ಲ. ಅರ್ಥ ಆಯ್ತಾ? ಸೆಕೆಂಡರಿ ಇಂಪಾರ್ಟೆನ್ಸ್ ಕೊಟ್ಟಾಗ, ಯಾವುದಕ್ಕೆ ಸೆಕೆಂಡರಿ ಇಂಪಾರ್ಟೆನ್ಸ್ ಬಂತೀಗ? ಸ್ವತಂತ್ರ ಎಲ್ಲಿ ಬಂದವನೀಗ? ಮೂಲೆ ಬಂದ್ಬಿಟ್ಟ. ನಿತ್ಯ ನಿತ್ಯ ಅಂತ ಮಾಡಿ ಸ್ವತಂತ್ರ ಎಲ್ಲಿ ಬರ್ತಾನೆ ಈಗ? ಐದಾರಷ್ಟೇ ಎಂದ್ರೆ ಬರ್ತಾನೆ. ಭಾವ ಮಾಡೋದು ಎಲ್ಲೋ ಬರ್ತಾನೆ. ಸ್ವತಂತ್ರ ಅಸ್ವತಂತ್ರ ಮಾಡೋದು ಎಲ್ಲಿ ಬರ್ತಾನೆ ಈಗ? ಟಾಪಲ್ಲಿ ಬರ್ತಾನೆ. ಅರ್ಥ ಆಯ್ತಾ? ಈಗ ದೇವ್ರು ಎಲ್ಲಿ ಕೊಡಿಸ್ಬೇಕು? ಬನ್ನಿ, ಬಲ್ಲಕ್ಕೆ ಎಲ್ಲ ಕಡೆ ಅವ್ರು ಸಾವುಗಡೆ ನೀವು ಬರೀ ಅಂತ ಕರೆ ಏನು ಮಾಡ್ಬೇಕು? ಬಂದು ಎಲ್ಲರೂ ಮುಗಿಸ್ಬಿಟ್ಟು ಕೊನೆಗೆ, ಓ ನೀವು ಊಟಕ್ಕೆ ಕೂತೀನಿ, ನಮ್ದು ಆಯ್ತು, ನಿಮ್ದು ಆಗಲೇ ಇಲ್ಲ ಅಂತ ಕೇಳೋದು ಕೊನೆಗೆ. ನಿಮ್ಗೆ ಇಲ್ಲ ಅಂತ ಹೇಳೋದಿಲ್ಲ ಪಾಪ, ನೀವು ಬಂದಿದ್ದೆ ನಿಮಗೂ ಊಟ ಆಗಲಿ ಅಂತ ಕೇಳಿದ್ರೆ ಊಟ ಹಾಕ್ಸಿದ್ದು ಹೌದು. ಎಲ್ಲಿಗೆ ಹಾಕಿದ್ದೀಗ? ರಘುತ್ವ ಸ್ವಾಮಿ ಮಾಡಲಿಲ್ಲ, ಮಾಡಿದ್ದಕ್ಕೇನಾಯ್ತು? ಅರ್ಥ ಆಯ್ತಾ? ಈಗ ಊಟ ಮಾಡ್ತೀವಿ ಇಲ್ಲ ಅಂತ ಹೇಳಿಲ್ಲ, ನಮ್ದಾಗಿದೆ ಆಮೇಲೆ ಮಾಡಿ ಅಂತ ಹೇಳಿದ್ರು. ಮಾಡಕ್ಕೆ ಬರುತ್ತೆ ಅದನ್ನ? ಆದ್ದರಿಂದ ಸ್ವತಂತ್ರ ಅಸ್ವತಂತ್ರ ಮಾಡಿದ್ರೆ ದೇವರಿಗೇನು ಬಂತಾಗ? ಟಾಪ್ ಪ್ರಯಾರಿಟಿ ಬಂತು. ಇಷ್ಟು ಆಲ್ಫಾಬೆಟಿಕಲ್ ಲಿಸ್ಟ್ ಕೊಟ್ಬಿಡೋದು ಕಾಲೇಜಲ್ಲಿರೋದು. ಪ್ರಿನ್ಸಿಪಾಲ್ ಹೆಸರು ಎಲ್ಲೋ ಹೋಗ್ಬಿಡುತ್ತೆ ಪಾಪ. ಪ್ರಿನ್ಸಿಪಾಲ್ ಹೆಸರು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಹೆಡ್ಕೊಂಡು ಹುಡುಕೋದು ಕೊನೆ ಬ್ರಾಕೆಟ್ ಪ್ರಿನ್ಸಿಪಾಲ್ ಅಂತ ಬರೆಯೋದು. ಅರ್ಥ ಆಯ್ತಾ? ಏನು ಮಾಡ್ತಾರೆ ಫಸ್ಟ್ ಪೇಜ್ ಬೇಕಾದ್ರೆ? ಫಸ್ಟ್ ಟೀಚಿಂಗ್, ನಾನ್ ಟೀಚಿಂಗ್. ನಾ ಟೀಚಿಂಗ್ ನ ಪ್ರಿನ್ಸಿಪಾಲ್ ಯಾರು ಬರ್ತಾರೆ? ಟಾಪಲ್ಲಿ ಬರ್ತಾರೆ. ತಿಳಿತಾ? ಆ ರೀತಿಯಲ್ಲಿ ಬರೋದು. ಏನಾಗುತ್ತೆ ಅದಕ್ಕೆ ಅರ್ಥ ಇದೆ. ಯಾರು ಹುಡುಕೋದು ಫಸ್ಟ್ ಹೂ ಇದೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. ಎಲ್ಲರೂ ಪರಿಚಯ ಮಾಡಿ ಹೂ ಇಸ್ ದಿ ಹೆಡ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ದೇವ್ ಇಡೀ ಜಗತ್ತಿನ ಹೆಡ್ ಯಾರು? ಪರಮಾತ್ಮ. ಅದಕ್ಕೋಸ್ಕರನೇ ಆ ಹೇಳು ತಥಾಚ ಪ್ರಕರಣ ಅಂತೇ ವಕ್ಷತಿ. ಆಚಾರ್ಯ ಹೇಳ್ತಾ ಇದ್ದಾರೆ, ಯೇ ತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶವಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತಿ ಹಿ ಸಹ. ಯಾವಾಗಲೂ ಜಗತ್ತಿನ ಜ್ಞಾನ ಮೋಕ್ಷ ಸಾಧನ ಅಲ್ಲ. ಆದರೆ ಯಾವ ಮೋಕ್ಷ ಸಾಧನ ಅದು? ದೇವರ ಅಧೀನ ಅಂತ ತಿಳ್ಕೊಂಡೆ ಮೋಕ್ಷದ ಸಾಧನ. ಅರ್ಥ ಆಯ್ತಾ? ಈಗ ಇವತ್ತು ಯಾವುದೋ ಒಂದು ಕೆಲಸ ಮಾಡಿದೆ, ಏನು ಉಪಯೋಗ ಇಲ್ಲ ಅದರಿಂದ. ಬಟ್ ಹೇಳಿದ ಯಾರು ಹೇಳಿದ್ರು ಮಾಡಿದ್ರೆ ಬೆಲೆ ಬಂತ, ಇದ್ರ ಬೆಲೆ ಬರ್ತಿರಲಿಲ್ಲ. ಆದ್ದರಿಂದ ತತ್ವ ಸಂಖ್ಯಾನ ಅನರ್ಥ ಕಮಿಸ್ಯ. ಎಷ್ಟು ವೇಸ್ಟ್ ಆಗ್ತಿತ್ತು ಗೊತ್ತಾ? ತತ್ವ ಸಂಖ್ಯಾನ ಮಾಡಿದ್ದೆಲ್ಲ ದೇವ್ರನ್ನ ಬೂಳೆ ಗುಂಪು ಮಾಡಿಬಿಟ್ಟಿದ್ರೆ. ಅನ್ಯಥಾ ಗಂಗಾ ವಾಲುಕ ಪರಿಗಣನವತ್ ಇದಂ ತತ್ವ ಸಂಖ್ಯಾನ ಅಪಾರ್ಥ ಕಮಿಸ್ಯ. ಇದು ಗಂಗಾ ವಾಲುಕ ಪರಿಗಣನವತ್. ವಾಲುಕ ಅಂದ್ರೆ ಮರಳು. ಗಂಗಾ ವಾಲುಕ ಅಂದ್ರೆ ಏನು? ಗಂಗಾ ತೀರಕ್ಕೆ ಹೋದ, ಎಣಿಸ್ತಾ ಕೂತ್ಕೊಂಡದ್ರ. ಆ ಕೆಲಸ ನಮ್ಮನ್ನೇ ಬಣ್ಣ ಮಣ್ಣೆಡಿಸ್ಬೋದಾಗಿತ್ತು. ಗೊತ್ತಾಯ್ತಿಲ್ಲ, ಆ ಎಣಿಸ್ಲಕ್ಕೆ ಅರ್ಚುರ ಹೋಗ್ಬೇಕಾಗಿತ್ತ? ಗಂಗಾ ಬಾಲಕ ಪರಿಗಣನ. ಗಂಗೆನು ಭಾರಿ ಶ್ರೇಷ್ಠನೇ, ಗಂಗಾ ಸ್ನಾನ ಮಾಡಲಿಲ್ಲ, ಮರಳೆಸ್ತಾ ಕೂತ್ಕೊಂಡವನಿ ಎಣಿಸ್ತಾ. ಅದು ತಲೆಮೇಲೆ ಕೂಡ ಹಾಕ್ಕೊಂಡೆ, ಎಣಿಸ್ತಾ ಕೂತ್ಕೊಂಡ್ಬಿಟ್ಟಿ. ಏನು ಉಪಯೋಗ ಅದರಿಂದ? ತತ್ವ ಸಂಖ್ಯಾ ನಮ್ಮದು ಯಾನ ಆಗ್ತಿತ್ತು? ಈಗ ಕೆಲಸಕ್ಕೆ ಬಾರದ ಕೆಲಸ ಆಗ್ತಿತ್ತು. ಅರ್ಥ ಆಯ್ತಾ? ಈಗ ಮನೆ ದುಡ್ಡು ಎಣಿಸ ದುಡ್ಡು ಕೊಡೋದಿಲ್ಲ, ಅದು ಬ್ಯಾಂಕಲ್ಲಿ ಎಣಿಸ ದುಡ್ಡು ಕೊಡ್ತಾರೆ ಕ್ಯಾಶಿಯರಿ. ಯಾತಕ್ಕೆ ಮನೆ ಎಣಿಸಿದ್ರೆ ಏನು ಮಾಡ್ತಾರೆ? ಜಾಸ್ತಿ ಎಣಿಸಿದ್ರೆ ಅಕೌಂಟ್ ಕೊಡ್ಬೇಕಾಗುತ್ತೆ, ಅದು ಪರಿಸ್ಥಿತಿ. ಮತ್ತೆ ಯಾಕೆ ಜಾಸ್ತಿ ಎಲ್ಲಿಂದ ಬಂದೀನಿ ಅಂತ ಕೇಳ್ತಾರೆ. ಅಲ್ಲಿ ಎಣಿಸ್ಬಿಟ್ರೆ ಎಣಿಸೋದಕ್ಕೆ ದುಡ್ಡು ಅವನಿಗೆ, ಎಣಿಸ್ಕೊಟ್ಟಿದ್ದಕ್ಕೆ ಎಣಿಸಿ ತೊಗೊಂಡಿದ್ದು ದುಡ್ಡು ಅವನಿಗೆ. ಯಾತಕ್ಕೆ ಏನು ಹೇಳ್ತಾರೆ? ಅವನು ಅಪಾಯಿಂಟೆಂಟ್, ಅದಕ್ಕೀಗ ಅದಕ್ಕೆ ಕೊಡ್ತಾರೆ. ಹುಡುಗೋ ಎಣಿಸಕ್ಕೆ ಹೊರ ಬಿಡೋದಿಲ್ಲ, ಅವನೇ ಎಣಿಸ್ಬೇಕು. ಅರ್ಥ ಆಯ್ತಾ? ಸೊ ಗಂಗಾ ಬಾಲಕ ಪರಿಗಣನ ಅಂಬೋದು ಹೇಗೆ ವ್ಯರ್ಥ ಕೆಲಸ ಆಗ್ತಿತ್ತು, ಆ ರೀತಿಯ ತತ್ವ ಸಂಖ್ಯಾನ ಏನಾಗ್ತಿತ್ತು? ವ್ಯರ್ಥ ಆಗ್ತಿತ್ತು. ಇಂಡೈರೆಕ್ಟ್ ಏನು ಮಾಡಿದ್ರು? ಈ ರೀತಿ ತತ್ವ ವಿಭಾಗ ಮಾಡಿದೆ, ಬೇರೆಯವರು ಏನೇನು ತತ್ವ ವಿಭಾಗ ಮಾಡಿದ್ದಾರೆ ಅದೆಲ್ಲ ಏನದು? ವ್ಯರ್ಥ ತತ್ವ ವಿಭಾಗ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳಿ. ಅತಃ ಸ್ವತಂತ್ರ ಅಸ್ವತಂತ್ರ ಭೇದಾತ್ ದ್ವಿವಿಧಂ ತತ್ವಮಿತಿ ಸ್ವತಂತ್ರತ್ವಸ್ಯ ಪ್ರಾಧಾನ್ಯಾತ್ ತದೇವ ಆದೌ ಉದ್ದಿಷ್ಟಂ. ಅದಕ್ಕೋಸ್ಕರನೇ ನಮಗೆ ಪುಣ್ಯ ಬರಬೇಕು. ತತ್ವ ಸಂಖ್ಯಾನ ಮಾಡಿದಾಗಲೇ ಏನಿರಬೇಕಲ್ಲಿ ಪುಣ್ಯ ಬರಬೇಕು. ಪುಣ್ಯಕ್ಕೋಸ್ಕರ ಏನು ಮಾಡಿದ್ದಾರೆ, ಸ್ವತಂತ್ರ ಅಸ್ವತಂತ್ರ ಭೇದ ಅಂತ ಮಾಡಿದಾಗ ಸ್ವತಂತ್ರ ತತ್ವಸ್ಯ ಪ್ರಾಧಾನ್ಯ, ಸ್ವತಂತ್ರ ತತ್ವ ಎಲ್ಲಿ ಬಂತೀಗ ಟಾಪಲ್ಲಿ ಬಂತು, ಅದಕ್ಕೇನಾಯ್ತಾಗ ಅದು ಪುಣ್ಯಕರವಾಯಿತು. ಅದಕ್ಕೆ ಆಚಾರ್ಯ ಹಾಗೆ ಹೇಳಿದ್ದಾರೆ, ಒಟ್ಟು ಸ್ವತಂತ್ರ ಅಸ್ವತಂತ್ರಂಚ ತತ್ವಂ ಇಷ್ಟಕ್ಕೆ ಅರ್ಥ ಹೇಳಿದಾಗಾಯ್ತು. ದ್ವಿವಿಧಂ ವಿಷ್ಯತೆ ತತ್ವ ವಿಷ್ಯತೆ ಉದ್ದೇಶೇನ ಇವ ಲಕ್ಷಣಂಚ ಲಬ್ಧಂ. ಅಲ್ರಿ ಸ್ವತಂತ್ರ ಅಂತ ಆಚಾರ್ಯ ಹೇಳಿದರು, ನಮ್ಮ ಪದ್ಧತಿ ಏನು ಗೊತ್ತಾ, ಉದ್ದೇಶ ಲಕ್ಷಣ ಪರೀಕ್ಷಾ ವಿಭಾಗ ಅಂತ ನಾಲ್ಕು ಮಾಡಬೇಕು. ಉದ್ದೇಶ ಅಂದ್ರೆ ಏನೋ ಹೇಳೋದು, ಜಸ್ಟ್ ಟೈಟಲ್ ಅದು. ಲಕ್ಷಣ ಅಂದ್ರೆ ಏನೋ ಡೆಫಿನೇಷನ್. ಆಮೇಲೆ ವಿಭಾಗ ಅಂದ್ರೆ ಏನೋ ಕ್ಲಾಸಿಫಿಕೇಶನ್. ಪರೀಕ್ಷಾ ಅಂದ್ರೆ ಏನೋ ಎಕ್ಸಾಮಿನೇಷನ್. ನಾಲ್ಕು ಮಾಡಿದಾಗ ಒಂದು ಸ್ಟಡಿ ಕಂಪ್ಲೀಟ್ ಆಗುತ್ತೆ. ಫಸ್ಟು ಟೈಟಲ್, ಸೆಕೆಂಡು ಡೆಫಿನೇಷನ್, ಥರ್ಡು ಕ್ಲಾಸಿಫಿಕೇಷನ್, ಫೋರ್ತು ಎಕ್ಸಾಮಿನೇಷನ್. ಅದು ನಾಲ್ಕು ಭಾಗ ಮಾಡಬೇಕು. ಆಯ್ತಾ ಡೆಫಿನೇಷನ್ ಹೇಳಿಲ್ಲ ಅಂತ ಕೇಳಿದರೆ, ಸ್ವತಂತ್ರ ಅನ್ನೋ ಪದ್ದಲ್ಲೇ ಏನಿದೆ ಡೆಫಿನೇಷನ್ ಇದೆ. ಸ್ವತಂತ್ರ, ತಂತ್ರ ಅಂದರೆ ಅಧೀನ, ಸ್ವ ಅಂದರೆ ತನ್ನ ತಾನೇ ಅಧೀನ. ಅದಕ್ಕೇನು ಸ್ವತಂತ್ರ ಅರ್ಥ ಅಲ್ಲಿದೆ, ನಾವು ಹೇಳಿದ್ವಿ ಗೊತ್ತಾಯ್ತಲ್ಲ, ನಿಮಗೆ ನಾವು ಹೇಳಿದ್ವಿ ಗೊತ್ತಾಯ್ತು ಅಷ್ಟೇ. ಆಚಾರ್ಯ ಪದ ಎಲ್ಲಿಟ್ಟಿದ್ದಾರೆ ಅದನ್ನು, ಅಲ್ಲೇ ಇಟ್ಟಿದ್ದಾರೆ. ಸ್ವತಂತ್ರಂ ಪರತಂತ್ರಂ, ತಂತ್ರಂ ಅಂದರೆ ಅಧೀನ, ಪರಾಧೀನಂ ಸ್ವಾಧೀನಂ ಅಷ್ಟೇ. ಆದ್ದರಿಂದ ಸ್ವತಂತ್ರ ಅಸ್ವತಂತ್ರ ಹೆಸರಿನಲ್ಲೇ ತತ್ವ ಇದೆ ಅಂತ ಹೇಳಿ, ಅತಯವ ಆದವು ನಿರ್ದಿಶತಿ. ಈಗ ಸ್ವತಂತ್ರ ತತ್ವ ಅಂತ ಹೇಳಿ ಆಯ್ತು, ಯಾರು ಸ್ವತಂತ್ರ ತತ್ವ ಯಾರೀಗ? ಶಿವ ಅಂತ ಅನ್ಬೋದಲ್ಲ, ಕಾಳಿ ಅನ್ಬೋದಲ್ಲ ಅಂತ ಕೇಳಿದರೆ, ಇಲ್ಲ, ಸ್ವತಂತ್ರ ಭಗವಾನ್ ವಿಷ್ಣು. ಭಗವಾನ್ ವಿಷ್ಣು ಒಬ್ಬನೇ ಸ್ವತಂತ್ರ. ಇನ್ನೆಲ್ಲರೂ ಆಟೋಮೆಟಿಕಲಿ ಏನಾಗ್ತಾರೆ, ಅವರು ಅಸ್ವತಂತ್ರರು. ಅತ್ರ ಭಗವಾನ್ ಇತಿ ವಿಷ್ಣೋ ಸ್ವಾತಂತ್ರ್ಯೋಪಪಾದಕಂ. ಮತ್ತೆ ಪ್ರಶ್ನೆ, ಈಗ ಅತ್ರ ಸ್ವತಂತ್ರ ವಿಷ್ಣು ಅಂತ ಹೇಳು, ಭಗವಾನ್ ಅಂತ ಯಾಕೆ ಹೇಳ್ತೀರಿ ಸುಮ್ಮನೆ? ವಿಷ್ಣು ಅಂತ ಹೇಳಿಬಿಡಿ ಸಾಕು. ಅದಕ್ಕೆ ಹೇಳ್ತಾರೆ ವಿಷ್ಣುನೇ ಯಾಕೆ ಸ್ವತಂತ್ರ ಅಂತ ಪ್ರಶ್ನೆ ಕೇಳ್ತೀರಿ, ಮುಂದೆ ಪ್ರಶ್ನೆ ಕೇಳ್ತೀರಿ ನೀವೀಗ. ಭಗವಾನ್ ಅಂತ ಕರೆದು ಅವಾಗೇನಾಯ್ತು, ಅವನು ಪ್ರೊಫೆಸರ್ ಅಂದ ತಕ್ಷಣ ಅವನ ಮಹತ್ವ ಏನಂತ ಗೊತ್ತಾಯ್ತು, ಸ್ಟೂಡೆಂಟ್ ಅಂದ ತಕ್ಷಣ ಅವನ ವಿಷಯ ಗೊತ್ತಾಯ್ತು. ಭಗವಾನ್ ಅಂತ ಕರೆದ ತಕ್ಷಣ ಅವನೇನವನು, ಅದಕ್ಕೆ ಸ್ವತಂತ್ರ, ಭಗವಾನ್ ಆಗಿದ್ದಕ್ಕೆ ಸ್ವತಂತ್ರ. ಭಗವಾನ್ ಅಂದ್ರೆ ಏನು? ಭಗ ಇರೋನ್ ಭಗವಾನ್ ಮನೆ ಬಂತು, ಭಗ ಇರೋನ್ ಭಗವಾನ್. ಭಗ ಅಂದ್ರೆ ಏನು? ಆರು ಗುಣಗಳನ್ನು ಕಲೆಕ್ಟಿವ್ಲಿ ಏನಂತ ಕರೀತಾರೆ, ಭಗ ಅಂತ ಕರೀತಾರೆ. ಯಾವ ಆರು ಗುಣಗಳು ಅಂದರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವೈರಾಗ್ಯ ಯೋಶ್ಚೈವ ಷಣ್ಣ ಭಗ ಇತೀರಡ ಅಂತಾಯ್ತು. ಸೊ ಭಗವಾನ್ ಅಂದರೆ ಐಶ್ವರ್ಯಾದಿ ಷಡ್ಗುಣವಾನ್ ಅಂತ. ಅದಕ್ಕೆ ಅವನೇನಾಗಿದ್ದಾನೆ? ಸ್ವತಂತ್ರ. ಸರಿ ಹೋಯ್ತು. ಹೇತು ಗರ್ಭ ವಿಶೇಷಣ ಅಂತ ಏನಂತ ಕರೀತಾರೆ ಅಂತ, ಹೇತು ಗರ್ಭ ವಿಶೇಷಣ. ಇವನು ಕಾರ್ಪೆಂಟರ್ ಅಂತಷ್ಟು ಏನಾಯ್ತು, ಏನು ಮಾಡ್ತಾನೆ ಅಂತ ಹೇಳಿದಾಗತ್ತದೆ. ಕಾರ್ಪೆಂಟರ್ನ ಪದದಲ್ಲಿ ಅವನು ಯಾತಕ್ಕೆ ಕರ್ಕೊಬೋದಿದ್ದರೆ ಉತ್ತರ ಕೊಟ್ಟಂತೆ, ಅದು ಭಗವಾನ್ ಆಗಿದ್ದಾನೆ, ಆದ್ದರಿಂದ ಸ್ವತಂತ್ರನಾಗಿದ್ದಾನೆ. ಆಮೇಲೆ ಅಸ್ವತಂತ್ರ ಯಾವುದೊಂದು ಮತ್ತೆ ಹೇಳಿಲ್ಲ ಆಚಾರ್ಯರು. ಇರೋದು ಎರಡು, ಒಂದರಲ್ಲಿ ಸ್ವತಂತ್ರ ಅಂತ ಹೇಳಿದ್ರೆ ಉಳಿದೇನಂತ ಅರ್ಥ, ಅಸ್ವತಂತ್ರ ಅಂತ ಅರ್ಥ. ಅನ್ಯದ ಅಸ್ವತಂತ್ರ ಮಿತಿ ಶೇಷ ಅಥವಾ ಇನ್ನೊಂದು ಪ್ರಕ. ಈಗ ದ್ವಿವಿಧಂ ತತ್ವಂ ಅಂತ ಹೇಳಿದರು, ದ್ವೇತತ್ವ ಅಂತ ಯಾಕೆ ಹೇಳಿಲ್ಲ? ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ವಿಷ್ಯತೆ ಅಂತ ಹೇಳಿದ್ರು, ದ್ವೇತತ್ವ ಅಂತ ಹೇಳಿದ್ರೆ ಏನಾಗ್ತಿತ್ತು? ಎರಡೇ ತತ್ವ ಆಗೋದು, ಎರಡು ವಿಧ ಬೇರೆ, ಎರಡು ತತ್ವ ಬೇರೆ. ಎರಡು ಅಂತ ಹೇಳಿದರೆ, ಎರಡು ಅಂತ ಹೇಳಿದರೆ ಒಂದು ಎರಡು, ಎರಡೇ ಕ್ವಾಂಟಿಟಿ ಎರಡು. ಇಲ್ಲಿ ಕ್ವಾಂಟಿಟಿ ಎರಡಲ್ಲ, ವೆರೈಟಿ ಎರಡು ಅಷ್ಟೇ. ವಸ್ತುಗಳು ಎಷ್ಟಿರ್ಬೋದು? ಎರಡು ವೆರೈಟಿ ಮಾವಿನಣ್ಣು ಇದೆ, ಇದು ಒಂದು ವೆರೈಟಿ, ಉಳಿದೆಲ್ಲ ಲಕ್ಷಾಂತರ ಇರ್ಬೋದು ಬೇಕಾದ್ರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ದ್ವಿವಿಧಾರಣ ಪದದಲ್ಲಿ ವೆರೈಟಿ ಅಂತ ಹೇಳಿದ್ರಿಂದ ತುಂಬ ತತ್ವ ಇದೆ ಅಂತ ಹೇಳಬೇಕಾಗಿ. ಅಥವಾ ದ್ವೇತತ್ವ ಇತ್ಯುಕ್ತೆ ಸ್ವತಂತ್ರಮೇವ ಪರತಂತ್ರಂ ಏಕಾ ವ್ಯಕ್ತಿರೇವ ಪ್ರಸಜ್ಜೇತ ತಥಾಚ ಪ್ರಮಾಣ ವಿರೋಧೋ ವಕ್ಷ್ಯಮಾಣ ವಿಭಾಗ ವಿರೋಧಸ್ಯ ಅಥವಾ ದ್ವಿವಿಧವಿತ್ಯುಕ್ತಂ. ಅದಕ್ಕೆ ದ್ವಿವಿಧ ಅಂತ ಕರೆದರು. ದ್ವೇ ಟೂ ವೆರೈಟಿ ಟೂ ಅನ್ನೋದು ಎಷ್ಟು ಡಿಫರೆನ್ಸ್ ಇದೆಯೋ ಹಾಗಿದೆ. ತತಶ್ಚ ಸ್ವತಂತ್ರಮಿ ಅನೇಕ ವಿಧಂ ಸ್ಯಾತಿತ್ಯತ ಇದಮುಕ್ತಂ. ಹಾಗಿದ್ದರೆ ಎರಡು ವೆರೈಟಿ ಅಂತ ಹೇಳಿದ ಮೇಲೆ ಸ್ವತಂತ್ರರಲ್ಲೂ ಅನೇಕರಿದ್ದಾರೆ, ಪರತಂತ್ರ ಅನೇಕರಿದ್ದಾರೆ ಅಂತ ಹೇಳ್ತೀರಾ? ಇಲ್ಲ, ವೆರೈಟಿ ಅಂತ ಹೇಳಿದ ಮೇಲೆ ಒಂದರಲ್ಲಿ ಜಾಸ್ತಿ ಇರಲೇಬೇಕು, ಅಸ್ವತಂತ್ರ ಜಾಸ್ತಿ ಇದ್ದಾರೆ. ಸ್ವತಂತ್ರದಲ್ಲಿ ಇಲ್ಲ ಅಂತ. ಸ್ವತಂತ್ರ ಎಷ್ಟು ಜನ ಇದ್ದಾರೆ? ಒಬ್ಬನೇ ಇದ್ದಾನೆ. ಅಥವಾ ಸ್ವತಂತ್ರ ಅಸ್ವತಂತ್ರ ಭೇದೇನ ತತ್ವದೈವಿಧ್ಯಮಂಗೀಕುರ್ವಾಣ ಅಪಿ ಸಾಂಖ್ಯಾದಯ ಪ್ರಧಾನಾಧಿಕಂ ಸ್ವತಂತ್ರ ತತ್ವಂ ಆತಿಷ್ಠಂತೆ. ಈಗ ಅಥವಾ ಸ್ವತಂತ್ರ ಅಸ್ವತಂತ್ರ ಭೇದೇನ ತತ್ವದೈವಿಧ್ಯಂ ಅಂಗೀಕುರ್ವಾಣ ಅಪಿ. ಈಗ ಇವರಿದ್ದಾರೆ ಸಾಂಖ್ಯಾದಯ, ಸಾಂಖ್ಯರು ಮೊದಲಾದವರು ಒಂದು ಸ್ಟೇಜಲ್ಲಿ ಒಪ್ತಾರೆ ಸ್ವತಂತ್ರ ಅಸ್ವತಂತ್ರಂಚ ಅಂತ. ಮೇನ್ ಕ್ಲಾಸಿಫಿಕೇಷನ್ ಮಾಡದೆ ಹೋದರೂ ಕೂಡ ಒಂದು ಸ್ಟೇಜಲ್ಲಿ ಸ್ವತಂತ್ರ ಕಾನ್ಸೆಪ್ಟ್ ಒಪ್ತಾರೆ, ಪರತಂತ್ರ ಕಾನ್ಸೆಪ್ಟ್ ಒಪ್ತಾರೆ. ಅಂದಮೇಲೆ ಅವರಿಗೂ ನಿಮಗೆ ಏನು ವ್ಯತ್ಯಾಸ ಅಂತ ಕೇಳ್ಬೋದಲ್ಲ. ಅದಕ್ಕೆ ಹೇಳ್ತಾರೆ ಪ್ರಧಾನಾಧಿಕಂ ಸ್ವತಂತ್ರ ತತ್ವ ಮಾತಿಷ್ಠಂತೆ. ಸ್ವಾತಂತ್ರ್ಯ ಯಾವುದಕ್ಕೆ ಹೇಳ್ತಾರೆ ಗೊತ್ತಾ ಅವರು? ಸ್ವಾತಂತ್ರ್ಯ ಕೇಳ್ಬಿಡ್ತಾರೆ, ನೇಚರ್ ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ ನೇಚರ್ ಇದು ಅಲ್ಟಿಮೇಟ್ ಅಂದ್ಬಿಟ್ಟು ಏನಾಯ್ತು ಅವರಿಗೆ? ಪ್ರಕೃತಿ ಅಲ್ಟಿಮೇಟ್ ಆಯಿತು. ಪುರುಷ ಅಲ್ಟಿಮೇಟ್ ಆಗಲಿಲ್ಲ, ಪ್ರಕೃತಿ ಅಲ್ಟಿಮೇಟ್ ಆಯ್ತು. ಅದಕ್ಕೆ ಅದು ಸರಿಯಲ್ಲ ಅಂತ ಹೇಳೋದಕ್ಕೋಸ್ಕರ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳಿದ್ರಿಂದ ಪ್ರಕೃತಿ ಮೊದಲಾದವುಗಳೇನಲ್ಲ, ಸ್ವತಂತ್ರ ಅಲ್ಲ ಅಂತಾಯ್ತು. ತನ್ ನಿರಾಸಾಯಿ ಇದ ಉದಿತ ಮಿನಿ ದ್ವಿವಿಧಮಿತ್ಯುಕ್ತಿಯ ಪಾರತಂತ್ರತ್ವ ತತ್ವ ಭವಾಂತರ ಭೇದವದಿತಿ ಸೂಚಿತ. ದ್ವಿವಿಧ ಅಂತ ಹೇಳಿದ್ರಿಂದ ಪರತಂತ್ರ ತತ್ವದಲ್ಲಿ ಎಷ್ಟು ಅವಾಂತರ ಅಂದ್ರೇನೋ ಸಬ್ ಅಂತ, ಸಬ್ ಡಿವಿಜನ್ ಬೇಕಾದಷ್ಟಿದೆ ಅವಾಂತರ ಅಸ್ವತಂತ್ರ ತತ್ವದಲ್ಲಿ ಅಂತ ಅರ್ಥ. ತತ್ ಕಥಮಿತ್ಯತಾ ಸತ್ರಾಹ ಭಾವಾಭಾವು ವಿಧೇತರತೆ. ಅಸ್ವತ ಇತರತ್ ಅಂದರೆ ಎರಡನೇದು, ಸ್ವತಂತ್ರ ತತ್ವ ಆದಮೇಲೆ ಅಸ್ವತಂತ್ರತ್ವ ಅಂದರೆ ಎರಡು ವಿಧ, ಭಾವ ಮತ್ತು ಅಭಾವ. ಭಾವ ಅಭಾವ ಎಂಬುದಾಗಿ ಎರಡು ವಿಧ. ಇತರತ್ ಸ್ವತಂತ್ರ ಅಸ್ವತಂತ್ರ ತತ್ವ ವಿಧ ಕಥಂ, ಯಾತಕ್ಕೆ ಭಾವ ಅಭಾವಶ್ಚ ಇತಿ. ಅಭಾವ ಪ್ರತೀತಿ ಭಾವ ಪ್ರತೀತ್ಯಧೀನ ನಿಯಮೇನೇತಿ ಪ್ರಾಧಾನ್ಯಾತ್ ಪ್ರಥಮಂ ಭಾವಸ್ಯ ಉದ್ದೇಶ. ಇಲ್ಲೂ ಕೂಡ ಆಚಾರ್ಯ ಹೀಗೆ ಹೇಳುವ ಯಾಕೆ ಹೇಳಲಿಲ್ಲ, ಅಭಾವಭಾವವು ಅಭಾವ ಭಾವವು ಅಂತ ಹೇಳಬೇಕಾಗಿತ್ತು. ಭಾವಭಾವವು ಯಾತಕ್ಕೆ ಹೇಳಿದರು, ಮಾತಿದ್ದರೆ ಪ್ರಶ್ನೆ ನಮ್ಮ ತತ್ವದಲ್ಲಿ ಏನಂತ ಕೇಳಿದರೆ ಹೀಗೆ ಹೇಳಬೇಕು, ಇಲ್ಲವರೆ ತಪ್ಪು. ನಾವು ಬಂಗಾರದಿಂದ ಮಾಡಿರ್ತಾರೆ, ಏನು ಮಾಡ್ತೇವೆ ಗೊತ್ತಾ, ಪ್ರತಿಯೊಂದು ನೋಡ್ತೇವೆ. ಯಾಕೆ ದುಡ್ಡು ಕೊಡ್ಬೇಕು ನಾವು ಅದಕ್ಕೆ, ಮಿಲಿಗ್ರಾಮ್ಗಳಲ್ಲಿ ಲೆಕ್ಕ ಆಗುತ್ತೆ ಇದಾಕಾಗಿದೆ ಎಕ್ಸ್ಟ್ರಾ ಅಂತ ಕೇಳ್ತೇವೆ, ಹೇಳಿತಾ. ಆದರೆ ಇದಕ್ಕೆಲ್ಲ ಕಂಪ್ಲೇಂಟ್ ಕೇಳೋದಿಲ್ಲ, ಶೋ ಅಂದರೆ ಶೋ ಹಾಳಾಗೋಲಿ ಅಂತ ಹೇಳ್ತಾ. ಇದಕ್ಕೆ ಶೋ ಅಂದರೆ ದುಡ್ಡು ಯಾರು ಕೊಡ್ತೀವಿ, ಏನು ಕೊಡ್ತೀವಿ ಅಂತ ಕೇಳ್ತಾ. ನಾವು ಏನಕ್ಕೆ ಏನು ಏನು ಪ್ರತಿಯೊಂದು ಏನು ಮಾಡಿರೋ ಹುಕ್ ಕೂಡ ಹೇಗಿರ್ಬೇಕದು, ಹೆಚ್ಚಿಟ್ಟಿದ್ದಷ್ಟು ಇರ್ಬೇಕು. ಹೆಚ್ಚಿದ್ರು ಕಡಿಮೆ ಇದ್ರು, ಕಡಿಮೆ ಇದ್ರೆ ಮುರಿದೋಗುತ್ತೆ, ಹೆಚ್ಚಿದ್ರೆ ವೇಸ್ಟ್ ಆಗುತ್ತೆ. ಕರೆಕ್ಟಾಗಿರ್ಬೇಕು, ಚಿನ್ನ ತೂಕಿದಾಗೆ ಅಂತ ಹೇಳ್ತಾರಲ್ಲ ಶಾಸ್ತ್ರ ಅಂದ್ರೆ ಏನು, ಸುವರ್ಣ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಭಾವಭಾವವು ಅಂತೇಳಿ ಭಾವ ಮೊದಲು ಹೇಳಿ, ಅಭಾವ ಆಮೇಲೆ ಅದಕ್ಕೆ ಹೇಳಿದರು. ಇದಕ್ಕೆ ಅನೇಕ ಕಾರಣ ಉಂಟು. ಮೊದಲನೇ ಸಾಮಾನ್ಯ ಗ್ರಾಮ್ಯಾಟಿಕಲ್ ಕಾರಣ ಒಂದಿದೆ, ಫಿಲಾಸಫಿಕಲ್ ಕಾರಣ ಬೇರೆ, ಗ್ರಾಮ್ಯಾಟಿಕಲ್ ಕಾರಣ ಬೇರೆ. ಗ್ರಾಮ್ಯಾಟಿಕಲ್ ಕಾರಣ ಏನು ಅಂದರೆ, ಯಾವಾಗಲೂ ಕೂಡ ಎರಡು ಪದದ ಹೆಸರು ಹೇಳಬೇಕಾದ್ರೆ ಗೂಡ್ಸ್ ಹೇಳಬೇಕಾದ್ರೆ ಕಡಿಮೆ ಅಕ್ಷರದ ಮೊದಲು ಹೇಳಬೇಕು, ಹೆಚ್ಚು ಅಕ್ಷರದ ಆಮೇಲೆ ಹೇಳಬೇಕು. ಆನೆ ಕುದುರೆಗಳು ಬಂದು ಅಂತ, ಕುದುರೆ ಆನೆಗಳು ಅಂತ ನಾವು ಕರೆಯೋದಿಲ್ಲ, ಏನಂತ ಕರಿತೇವೆ, ಆನೆ ಕುದುರೆಗಳು ಅಂತ ಕರಿತೇವೆ. ಯಾ ನೀವೇ ಆಟೋಮೆಟಿಕಲ್ ಶಬ್ದ ಫ್ರೌಂಟ್ ಆಗೋದೇ ಹೇಗೆ, ನಾವು ಫ್ರೇಮ್ ಮಾಡೋದು ಯಾರಿಗೆ ಫ್ರೇಮ್ ಮಾಡ್ತೇವೆ, ಚಿಕ್ಕದ ಮೊದಲು ಹೇಳ್ತೇವೆ. ಕುರ್ಚಿ ಮೇಜು ಅಂತ ಹೇಳ್ತೇವೆ, ಕುರ್ಚಿ ಮೇಜಿನೊಳಗೆ ಇದು ಎರಡು ಎರಡು ಅಕ್ಷರ ಇದೆ, ಬಟ್ ಯಾವುದ್ರಲ್ಲಿ ಜಾಸ್ತಿ ಇದೆ, ಮೇ ಜಾಸ್ತಿ ಇದೆ ಅದರೊಳಗೆ, ಕು ಅಷ್ಟೇ ಇರೋದು, ಅದಕ್ಕೆ ಜಾಸ್ತಿ ಆಗುತ್ತೆ. ದಾರಿಗೆ ಹೊಂದೋದೇ ಆ ರೀತಿ ನಾವು ಸೆಟ್ ಆಗಿಬಿಡುತ್ತೆ ಮಾತಾಡೋ ರೀತಿಯಲ್ಲಿ. ಸೊ ಭಾವಭಾವದಲ್ಲಿ ನ್ಯಾಚುರಲಿ ಯಾವುದು ಕಡಿಮೆ ಅಕ್ಷರದ್ದು, ಸೊ ಭಾವ ಹೇಳಿದೆ ಗ್ರಾಮ್ಯಾಟಿಕಲ್ ರೀತಿ ಅದು ಟೀಕರ, ಅದು ಮುಖ್ಯ ಅಲ್ಲ. ಇದು ಫಿಲಾಸಫಿ ಆದ್ದರಿಂದ ಆ ಕಾರಣ ಕೊಡೋದಿಲ್ಲ. ಏನು ಕಾರಣ ಕೊಡ್ತಾರೆ ಅಂದರೆ ಭಾವ ಅಭಾವ, ಭಾವ ಅಭಾವ ಎರಡರಲ್ಲಿ ನಿಮಗೆ ಅಭಾವ ಅರ್ಥ ಆಗಬೇಕು. ಏನಾಗಿರ್ಬೇಕು ಫಸ್ಟು, ಭಾವ ಅರ್ಥ ಆಗಬೇಕು. ಈ ಘಟ ಇಲ್ಲ ಅಂತ ಹೇಳಬೇಕು, ಘಟ ಅಭಾವ ಇದೆ ಅಂತ ಹೇಳಬೇಕಾದ್ರೆ ಮೊದಲು ಏನು ಗೊತ್ತಾಗಬೇಕು ನಿಮಗೆ, ಘಟ ಗೊತ್ತಾಗಬೇಕು. ಘಟ ಗೊತ್ತಾದರೆ ಅವರು ಇಲ್ಲ ಅಂತಾರೆ, ಯಾರು ಅಂತ ಅಷ್ಟೇ ಕೇಳುತ್ತೆ, ಯಾರು ಅಂತ ಕೇಳುತ್ತೆ, ಇಲ್ಲ ಅಂತಷ್ಟೇ ಯಾರು. ಅದಕ್ಕೋಸ್ಕರ ಮೊದಲು ಏನು ಹೇಳಬೇಕು, ಈಗ ಭಾವ ಫಸ್ಟ್ ಹೇಳಬೇಕು, ಆಮೇಲೆ ಏನು ಹೇಳಬೇಕು, ಅಭಾವ ಫಸ್ಟ್ ಹೇಳಬೇಕು, ಅದಕ್ಕೆ ನೆಕ್ಸ್ಟ್ ಹೇಳಬೇಕು. ಭಾವ ಪ್ರತೀತಿ ಅಭಾವ ಪ್ರತೀತಿ ಭಾವ ಪ್ರತೀತ್ಯಧೀನ ನಿಯಮೇನ. ಪ್ರತೀತಿ ಅಂದ್ರೆ ಏನು, ಅಪ್ರಹೆನ್ಷನ್. ಅಪ್ರಹೆನ್ಷನ್ ಆಫ್ ಕಾನ್ಸೆಪ್ಟ್ ಆಫ್ ಅಭಾವ ಈ ಟೋಟಲಿ ಡಿಪೆಂಡೆಂಟ್ ಅಂದರೆ ಅಪ್ರಹೆನ್ಷನ್ ಆಫ್ ದಿ ಕಾನ್ಸೆಪ್ಟ್ ಭಾವ. ಆದ್ದರಿಂದ ಮೊದಲು ಏನು ಹೇಳಬೇಕೀಗ, ಭಾವ ಹೇಳಬೇಕು, ಆಮೇಲೆ ಏನು ಹೇಳಬೇಕು, ಅಭಾವ ಹೇಳಬೇಕು. ಇನ್ನೇ ಮೇನೈತಿ, ಬಂದವರು ಬರದೇ ಇದ್ದವರು ಅಂತ, ಬರದೇ ಇದ್ದವರು ಬಂದವರು ಅಂಬದೇ, ಬಂದವರು ಬರದೇ ಇದ್ದವರು. ಫಸ್ಟ್ ಯಾವ್ದು ಅರ್ಥ ಆಗಬೇಕು, ಬಂದವರು ಅರ್ಥ ಆಗಬೇಕು. ನಿಯಮೇನೈತಿ, ಇದು ಯಾಜ ರೂಲ್ ಹೇಳಬೇಕು. ಅದಕ್ಕಾಗಿ ಪ್ರಾಧಾನ್ಯ ಪ್ರಥಮಂ ಭಾವಸ್ಯ ಉದ್ದೇಶ, ಅದಕ್ಕೆ ಭಾವವನ್ನು ಫಸ್ಟ್ ಹೇಳಿದ್ದಾರೆ. ಭಾವಾಭಾವವು ವಿಧೇಯತರತ್ ಅಂತ ಕರೆದ್ರು. ಆಗ ಒಂದು ಪ್ರಶ್ನೆ ಬಂತು, ಅಲ್ರಿ ಈ ಭಾವಾಭಾವ ಅಂತಿರಲ್ಲ, ಆಬ್ಸೊಲ್ಯೂಟ್ ಸೆನ್ಸ್ನಲ್ಲಿ ಭಾವಾಭಾವ ಮೀನಿಂಗ್ಲೆಸ್ ಅಂದ್ಬಿಡು. ಯಾತಕ್ಕೆ ನಾವು ಭಾವನೆ ಏನಂತ ಹೇಳ್ಬೋದು, ಅಭಾವ ರೀತಿ ಬೇಕಾದ್ರೆ ಹೇಳ್ಬೋದು, ಗೊತ್ತಾಯ್ತಾ. ಅಭಾವನೆ ಹೇಳ್ಬೋದು, ಭಾವ ರೀತಿ ಬೇಕಾದ್ರೆ ಹೇಳ್ಬೋದು, ಎಕ್ಸ್ಪ್ರೆಷನ್ ಥರ ಚೇಂಜ್ ಮಾಡ್ಬೋದು. ಉದಾಹರಣೆಗೆ ಈ ಪುಸ್ತಕ ಇಲ್ಲಿ ಇಲ್ಲ ಅಂತಲ್ಲ, ಪುಸ್ತಕ ಇದೆ ಅಂದರೆ ಭಾವ, ಇಲ್ಲ ಅಂತಲ್ಲ. ಏನಾಯ್ತು ಈಗ ನೆಗೆಟಿವ್ ಇದರಲ್ಲಿ ಪಾಸಿಟಿವ್ ವಿಷಯ ಹೇಳ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಪುಸ್ತಕದ ಅಭಾವ ಇದೆ, ಇಲ್ಲಿ ಅಭಾವ ಏನಂತ ಹೇಳಿದಾಗಾಯ್ತು, ನಾವೀಗ ಭಾವದ ರೂಪದಲ್ಲಿ ಹೇಳಿದಾಗಾಯ್ತು. ಸೊ ಇದಕ್ಕೇನು ಎಂಡೇ ಇಲ್ಲ, ಯಾವ್ದಾದ್ರು ಯಾವ್ದು ಬೇಕಾದ್ರೆ ಹೇಳ್ಬೋದು. ಎನಿಥಿಂಗ್ ಕ್ಯಾನ್ ಬಿಕಮ್ ಭಾವ ಆರ್ ಅಭಾವ, ಅದ್ಯಾಕೆ ಹೇಳಬಾರ್ದು ಅಂದರೆ ಇಲ್ಲ. ಡಿಫೈನ್ ಮಾಡ್ತಾರೆ ಭಾವ ಶಬ್ದಕ್ಕೆ ಏನು ಅರ್ಥ ಹೇಳಿ, ಕರೆಕ್ಟಾಗಿ ಭಾವ ಶಬ್ದದ ಅರ್ಥ ಏನು. ಪ್ರಥಮ ಪ್ರತೀತೌ ಅಸ್ತಿ ಇತಿ ಉಪಲಭ್ಯತೆಯ ಸ್ವಭಾವ ಇಂಪಾರ್ಟೆಂಟ್. ಪ್ರಥಮ ಪ್ರತೀತೌ ಫಸ್ಟ್ ಅಪ್ರಹೆನ್ಷನ್ನಲ್ಲಿ ಅಸ್ತಿ ಇತಿ ಉಪಲಭ್ಯತೆಯ ಸ್ವಭಾವ, ಅದು ಈಸ್ ಅಂತ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅದು ಭಾವ. ಪ್ರಥಮ ಪ್ರತೀತೆ ಫಸ್ಟ್ ಅಪ್ರಹೆನ್ಷನ್. ಈ ಮೈಕ್ ಏನು ಹೇಳ್ತೀವಿ ನಾವೀಗ, ಇಲ್ಲಿ ಪುಸ್ತಕ ಇದೆ, ಈ ಪುಸ್ತಕ ಇಲ್ಲ ಅಂತಲ್ಲ ಅಂತ ಆಮೇಲೆ ಮಾತಾಡೋದು. ಫಸ್ಟ್ ಆಪರೇಷನ್ ಬರೀ ಮಿನಿಮಮ್ ವರ್ಲ್ಡ್ ಸುಪ್ಯವಸ್ಥೆ ಏನಂತ ಹೇಳ್ಬೇಕು ನಾವು, ಇದನ್ನ ಇದೆ ಅಂತಲೇ ಹೇಳ್ಬೇಕು. ಅದೇ ರೀತಿ ಘಟ ಇಲ್ಲ ಅಂತಲೇ ಹೇಳ್ಬೇಕು, ಘಟ ಇಲ್ಲ, ಇಲ್ಲಿ ಬೈಕ್ ಇದೆ ಅಂತ ಹೇಳಬೇಕಾದ್ರೆ ಇದೆ ಅಂತ ಜ್ಞಾನಕ್ಕೆ ವಿಷಯವಾದ್ರೆ ಏನಂತ ಕರಿಬೇಕದನ್ನ, ಭಾವ. ಭಾವಶಬ್ದಕ್ಕೆ ಅಸ್ತಿತ್ಯಾಕಾರಕ ಜ್ಞಾನ ವಿಷಯತ್ವ ಭಾವತ್ವ ಅಂತ ಕರೀತಾರೆ. ಅಸ್ತಿತ್ಯಾಕಾರಕ ಭಾವ ವಿಷಯ ಜ್ಞಾನ ಆಕಾರಕ ಜ್ಞಾನ ವಿಷಯತ್ವ, ಅಸ್ಥಿ ಅಂತಕ್ಕಂಥ ರೀತಿಯಲ್ಲಿ ಜ್ಞಾನ ಬರೋದಾದ್ರೆ ಅದಕ್ಕೆ ಆಬ್ಜೆಕ್ಟ್ ಆಗಿರೋದು ಏನಾಗಿರ್ಬೇಕದು, ಭಾವ. ನಾಸ್ತಿ ಅನ್ನೋ ವಿಷಯ ಜ್ಞಾನಕ್ಕೆ ಅಭಾವ ವಿಷಯ ಆಗೋದು, ಅದೇನಾಗಿರ್ಬೇಕದು? ಅಭಾವ. ಪ್ರಥಮ ಪ್ರತೀತಿ, ಫಸ್ಟ್ ಅಪ್ರಹೆನ್ಷನ್. ಅಸ್ತಿ ತುಭರಭ್ಯತೆಯ ಸಭಾವ, ಎಷ್ಟ ಪ್ರಥಮೋಪಲಬ್ಧವು ನಾಸ್ತಿ ಇತಿ ಪ್ರತೀಯತೆ ಸ ಅಭಾವ. ಯಾವುದು ಫಸ್ಟ್ ಅಪ್ರಹೆನ್ಷನ್? ನಾಸ್ತಿ ಅಂತ ಇಲ್ಲ ಕಷ್ಟ ಉತ್ತರ ಕೊಡ್ತೀವಿ. ಮೇರು ಪರ್ವತ ಇದೆಯಾ? ಇಲ್ಲ ಅಂದ್ಬಿಡ್ತೀರಿ ಫಸ್ಟೇ. ಇಲ್ಲಿ ಡೆಸ್ಕ್ ಇದೆ, ಇದೇ ಅಂತ ಉತ್ತರ ಕೊಡ್ತೀವಿ. ಇಲ್ಲ ಅಂತ ಫಸ್ಟ್ ಯಾವುದಕ್ಕೆ ಬಂತು? ಅದು ಅಭಾವ ಇಲ್ಲ, ಅದು ಅದಕ್ಕೆ ಇಲ್ಲ ಅಂತ ಉತ್ತರ ಬಂತು. ಇದಕ್ಕೇನು ಉತ್ತರ ಬಂತು? ಇದೆ ಅಂತ ಉತ್ತರ ಬಂತು. ಇಲ್ಲಿ ಮೇರು ಪರ್ವತ ಅಭಾವ ಇದೆ ಅಂತ ಹೇಳಬೇಕಾದ್ರೆ ನಾವು ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಅದೇನು ಮಾಡ್ತೇವೆ? ಈ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ ಹೊರತು ಆ್ಯಕ್ಚುಲಿ ಅದೇನದು ಅಭಾವನೇ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಭಾವ ಅಭಾವಗಳನ್ನು ಯಾವ ರೀತಿ ನಾವು ಫೈನಲಿ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ದ. ಕುತ ಏತತ್ ಸ್ವರೂಪೇಣ ಹಿ ಭಾವಾಭಾವೋ ವಿಧಿ ನಿಷೇಧಾತ್ಮಾನೌ. ಇವು ಪಾಸಿಟಿವ್ ಫಾರಮ್ ಎಲ್ಲ ಭಾವ, ನೆಗೆಟಿವ್ ಫಾರಮ್ ಎಲ್ಲ ಏನೋ ಅಭಾವ. ವಿಧಿ ಅಂದರೆ ಪಾಸಿಟಿವ್, ನಿಷೇಧ ಅಂದರೆ ನೆಗೆಟಿವ್. ಪಾಸಿಟಿವ್ ಫಾರ್ಮ್ ಅಂತ ಹೇಳಿದಾಗ ಏನಾಗುತ್ತದೋ ಭಾವ, ನೆಗೆಟಿವ್ ಫಾರ್ಮ್ ಹೇಳಿದಾಗ ಏನಾಗುತ್ತದೋ ಅಭಾವ. ಸ್ವರೂಪಾಂತರ ಏನದು? ನಿಷೇಧ ವಿಧಿ ರೂಪ. ಎಕ್ಸ್ಪ್ರೆಷನ್ನಲ್ಲಿ ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಬೋದು. ತತ್ರ ಆಪಾತ ಜಾಯಾಂ ಸಂವಿಧಿ ಸ್ವರೂಪಮೇವ ಭಾಸತೆ. ಫಸ್ಟ್ ಆಂಪ್ರೆಷನ್ ಯಾವಾಗ ಏನಂತ ಬರುತ್ತೆ? ಸ್ವರೂಪದಲ್ಲೇ ಬರುತ್ತೆ. ಫಸ್ಟ್ ಆಂಪ್ರೆಷನ್ ಸ್ವರೂಪದಲ್ಲೇ ಬರುತ್ತೆ. ಅದಕ್ಕೆ ತಮಾಷೆ ಹೇಳೋದುಂಟು. ಇದು ಭಾರಿ ಬುದ್ಧಿವಂತ ಪಂಡಿತ ಇದ್ದಂತೆ ಎಲ್ಲ ಭಾಷೆ ಬರ್ತಿತ್ತು ಅವರಿಗೆ. ಎಲ್ಲ ಭಾಷೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಮದರ್ ಟಂಗ್ ಯಾವುದು ಅಂತ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಆ ರೀತಿ ಮಾತಾಡ್ತಿತ್ತು ಅವರು. ಬರೀ ಏನು ಮಾಡಿಬಿಟ್ರೆ ಅವನ ಒಂದು ಕೆಲಸ ಎಲ್ಲೋ ಮಲಗಿದ್ದ, ಪಟ್ಟ ಅಂತ ಹೊಡೆದು ಯಾವ ಕಡೆ ಶುರು, ಯಾವರಲ್ಲಿ ಶುರು ಮಾಡಿದ ಚೆನ್ನಾಗಿ ಓ ತೆಲಿಯರ್ ಮನುಷ್ಯ ಅಂತ ಅರ್ಥ ಅರ್ಥ ಆಯ್ತು. ಯಾಕಂದ್ರೆ ನ್ಯಾಚುರಲಿ ಏನು ಬರುತ್ತಾಗ ನ್ಯಾಚುರಲಿ ಯಾತಕ್ಕೆ ಬರುತ್ತೆ ಅವರಿಗೆ? ಯಾತಕ್ಕೆ ಬದಲು ಬರೋದು ಅದು ಅದರ ಟಂಗ್ ಅಂದರೆ ಸಾಮಾನ್ಯವಾಗಿ ಏನು ಬರುತ್ತಂತೆ? ಸ್ವಾಭ ಹೊರಗೆ ಬಂದುಬಿಡುತ್ತೆ ಅಂತ ಅಷ್ಟ. ಅದಕ್ಕೋಸ್ಕರ ಪ್ರಥಮ ಪ್ರತೀತಿ ಅಂತಾರೆ, ಫಸ್ಟ್ ಅಪ್ರಹೆನ್ಷನ್. ಅವಾಗ ಸಿಕ್ಕಾಕೊಂಡ್ಬಿಟ್ಟೆ ಯಾರು ಅಂತ ಹೇಳಿಬಿಟ್ಟು. ಆ ರೀತಿಯಲ್ಲಿ ಪ್ರಥಮ ಪ್ರತೀತಿಯನ್ನು ಹೇಳಿದಾಗ ಅದು ಅರ್ಥ ಆಗುತ್ತೆ. ದ್ವಿತೀಯಾದಿ ಪ್ರತೀತವು ರೂಪಾಂತರಂ ಕಾರ್ಯಗಮ್ಯತ್ವ ಸಾಮಗ್ರಿ ಭೇದಸ್ಯ. ಇವೆಲ್ಲ ಕೋಟಬಲ್ ಲೈನ್ಸ್. ಕಾರ್ಯಗಮ್ಯತ್ವ ಸಾಮಗ್ರಿ ಭೇದಸ್ಯ. ಯಾಕೆ ವ್ಯತ್ಯಾಸ ತೋರಿಸ್ತೀರಂದ್ರೆ ದಟ್ ಇಸ್ ದ ರಿಸಲ್ಟ್. ಅದು ನೋಡಿ ಮಾತಾಡಬೇಕು. ಯಾವಾಗಲೂ ವ್ಯಾಕರಣದಲ್ಲಿ ಪ್ರಯೋಗ ಇದೆಯಲ್ಲ, ಅದಕ್ಕೆ ತಕ್ಕಂತೆ ವ್ಯಾಕರಣ ನಿಯಮ ಫಾರಂ ಮಾಡಬೇಕು. ಶಾಸ್ತ್ರದಲ್ಲಿ ಏನು ಮಾಡಬೇಕಂದ್ರೆ ವಸ್ತು ಹೇಗಿದೆಯಲ್ಲ ಆ ತಕ್ಕಂತೆ ನಿಯಮ ಮಾಡಬೇಕೇ ಹೊರತು ಸೈಂಟಿಸ್ಟ್ ಡಿಫೈನ್ ಮಾಡ್ತಾರೆ. ರಿಯಲ್ ಸೈಂಟಿಸ್ಟ್ ಅಂತ ಯಾವನವನು? ಫ್ಯಾಕ್ಟ್ಸ್ ಬಂದಂತೆ ಥಿಯರಿ ಚೇಂಜ್ ಮಾಡಬೇಕು. ಥಿಯರಿ ತಕ್ಕಂತೆ ಫ್ಯಾಕ್ಟ್ಸ್ ಚೇಂಜ್ ಮಾಡಬಾರ್ದು. ಮತ್ತು ಫ್ಯಾಕ್ಟ್ಸ್ ನೋಡಿ ಏನು ಮಾಡಬೇಕು ಅವನು? ತನ್ನ ಥಿಯರಿನೇ ಚೇಂಜ್ ಮಾಡಬೇಕು. ಅವರು ಸೈಂಟಿಸ್ಟ್ ಅವರು. ಅದೇ ಹೇಳಿದ್ನಲ್ಲ, ತಲೆ ತಕ್ಕ ಟೋಪಿ ತರಬೇಕು ಅಂತ ಟೋಪಿ ತಕ್ಕಂತೆ ತಲೆ ಕಟ್ ಮಾಡಬಾರ್ದು. ಇವತ್ತು ಆ ರೀತಿ ಬೇರೆ ಏನು ಮಾಡಿಬಿಟ್ಟು ಅನ್ಕೊಂಡ್ಬಿಟ್ರು ಅವ್ರು ಎಲ್ಲ ಸೂರು ಅನ್ಕೊಂಡು ಎಲ್ಲ ಕಟ್ ಮಾಡ್ತಾ ಹೋಗ್ಬೇಕು. ಕೊನೆಗೆ ಎಲ್ಲಿ ಹೋಗಿ ಹೇಳ್ತದ? ದೇವ್ರ ಗುಣನು ಕಟ್ ಮಾಡಿ ಹಾಕ್ಬಿಟ್ರು ಮನೆ. ಆ ರೀತಿ ಮಾಡಬಾರ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯಾವುದಕ್ಕೆ ಎಷ್ಟು ಮಹತ್ವ ಅಂತ ತಿಳಿ. ಈ ಮುಂದೆ ಅದನ್ನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನಾಳೆ ನೋಡೋಣ. ಇವತ್ತು ನೋಡಿದ್ರೆ ನೆನ್ಪಿಡ್ಬೋದು ಸರ್, ತೋರಿಸ್ತಾ ಏನೇನಾಯಿತು ನೆನ್ಪಿಡ್ಕೋಬೇಕು. ಒಂದು ತತ್ವನೇ ಇಲ್ಲ ಅಂತೇಳಿ ಏನು ಮಾಡಬೇಕು? ಅದಕ್ಕೆ ತತ್ವ ಇಲ್ಲ ಅಂದರೆ ಪ್ರತೀತಿ ವಿರೋಧ ಅಂತ ಹೇಳುತ್ತೆ. ಪ್ರತೀತಿ ಅಂದ ತಕ್ಷಣ ಅದು ಭ್ರಾಂತಿ ಹಾಕಬಾರ ಅಂತ ಕೇಳುತ್ತೆ. ಅದಕ್ಕೇನು ತೋರಿಸ್ಬೇಕು? ಯಾವಾಗಲೂ ಬಾಧಕ ತೋರಿಸ್ಬೇಕು, ಮತ್ತು ಅಧಿಷ್ಠಾನ ತೋರಿಸ್ಬೇಕು, ಮತ್ತು ಅವಧಿ ಇರಬೇಕು. ಮೂರು ಇಲ್ಲದೆ ಹೋದರೆ ಏನಲ್ಲ ಅದು? ಭ್ರಾಂತಿ ಅಲ್ಲ. ಇದು ತತ್ವ ಇದೆ ಅಂತ ಹೇಳೋದಕ್ಕೆ ಅಂತ ಭ್ರಾಂತಿ ಬಂದಿಲ್ಲ. ಮತ್ತು ತತ್ವವೇ ಇಲ್ಲ ಅಂತ ಹೇಳೋ ಮಾತು ತತ್ವ ಹೌದಲ್ಲ ಅಂತ ಕೇಳಿದರೆ ಅವನು ಹೌದು ಅಂತ ಹೇಳಿದರೆ ಕಾಂಟ್ರಡಿಕ್ಷನ್, ಇಲ್ಲ ಅಂತ ಹೇಳಿದರೆ ಮಾತಿ ಬೆಲೆ ಇಲ್ಲ. ಹೀಗಾಗಿ ಅದು ತಪ್ಪಾಗುತ್ತೆ. ಎಲ್ಲ ಸ್ವತಂತ್ರ ಅಂತ ಒಪ್ಕೊಂಡ್ರೆ ಏನಾಗುತ್ತೆ? ಅವಾಗ ಈ ಪ್ರಾಬ್ಲಮ್ ಬರುತ್ತೆ. ನಾವೆಲ್ಲ ಅಸ್ವತ್ ಅನುಭವಕ್ಕೆ ವಿರೋಧ ಆಗುತ್ತೆ. ಎಲ್ಲರೂ ಸ್ವತಂತ್ರ ಅಂತ ಕರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಕೇಳಿದರೆ ಆ ಭಾವನೆ ಬಂತು. ಅದು ಅಸ್ವತಂತ್ರನೇ ಕೆಲಸನೇ ಆಗ್ತಿರಲಿಲ್ಲ. ಏನು ಒಪ್ಕೋಬೇಕೀಗ? ಸ್ವತಂತ್ರ ಅಂತ ಒಪ್ಪು, ಅಸ್ವತಂತ್ರ ಅಂತ ಒಪ್ಕೋಬೇಕು. ಒಂದತ್ವ ಒಪ್ಕೋಬೇಕು. ಎಷ್ಟತ್ವ ಅನುಭವಕ್ಕೆ ಬಂದಿರೋದ್ರಿಂದ ಹೆಚ್ಚನ್ನು ಒಪ್ಕೋಬೇಕು. ಈಗೆಲ್ಲ ಹೇಳ್ತಾ ಹೋದಂತ ಏನಾಗುತ್ತೆ? ಮನಸ್ಸಿಗೆ ಗಟ್ಟಿಯಾಗಿಬಿಡುತ್ತೆ. ಆಗ ಫೌಂಡೇಶನ್ ಮೇಲೆ ಕಟ್ಟಿದಾಗುತ್ತೆ. ಬರೀ ವಾಲ್ ಕಟ್ಬಿಟ್ಟು ತಪ್ಪಂತ ಬಿದ್ದೋಗುತ್ತೆ. ಫೌಂಡೇಶನ್ ಕಟ್ಟಿದಾಗ ಏನಾಗುತ್ತೆ? ಅದು ಫಸ್ಟ್ ಕ್ಲಾಸ್ ತಗೊಂಡು. ಇದು ಫೌಂಡೇಶನ್. ಪ್ರಮಾಣ ಶಾಸ್ತ್ರ ಅಂಬೋದು ಏನು? ಯಾವಾಗಲೂ ಕೂಡ ಫೌಂಡೇಶನ್. ಪ್ರಮೇಯ ಶಾಸ್ತ್ರ ಅಂಬೋದು ಸೂಪರ್ ಸ್ಟ್ರಕ್ಚರ್, ಪ್ರಮಾಣ ಶಾಸ್ತ್ರ ಅಂಬೋದು ಫೌಂಡೇಶನ್. ಅದಕ್ಕೆ ಯಾವಾಗಲೂ ಪ್ರಮಾಣ ಶಾಸ್ತ್ರ ಇಲ್ಲದೆ ಓದಿಬಿಟ್ರೆ ಅವ್ರು ಶೇಕ್ ಆಗುತ್ತೆ ನಾಲೆಡ್ಜ್. ತಿಳಿತಾ? ಯಾರು ಹೇಳಿದ ಮದ್ರಾಸಿಂದ ಬರ್ತಾ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಯಾರೋ ಪಕ್ಕದಲ್ಲಿ ಕೂತು ತೋರಿಸ್ತದೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿದ್ರು. ಇದ್ರೆ ಅದು ಅಪಾರ್ಟ್ಮೆಂಟ್ಸ್ ಅದು. ಒಂದು ಖರ್ಚಾಗಿಲ್ಲ ನೋಡಿ ಅಂತೇಳಿ, ಒಂದು ಖರ್ಚಾಗಿಲ್ಲ. ಅದಕ್ಕೆ ಫೌಂಡೇಶನ್ ಸರಿ ಇಲ್ಲ ಅಂತ ಸುದ್ದಿ ಹಬ್ಕೊಂಡಿದೆ. ಯಾರು ಇಷ್ಟೋ ಲೈಫ್ ರಿಸ್ಕ್ ಆಯ್ತು, ಯಾರು ಹೋಗ್ತಾ ಇಲ್ಲ, ತೊಗೊಳ್ತಾರೆ. ಫೌಂಡೇಶನ್ ಸರಿ ಇಲ್ಲ ಸುದ್ದಿ ಬಂದ್ಬಿಟ್ಟಿದೆ. ಅರ್ಥ ಆಯ್ತಾ? ಅದಕ್ಕೆ ಬೈತಾ ಇದ್ದ ಎಷ್ಟು ಅಟ್ರಾಕ್ಟಿವ್ ಕಂಡ್ರೂ ಕೂಡ ಏನಿಲ್ಲ ಅದಕ್ಕೆ. ಫೌಂಡೇಶನ್ ಸರಿ ಇಲ್ಲ ಅದರಿಂದ ಏನು ಮಾಡೋಕ್ಕೆ ಬರೋದಿಲ್ಲ, ಒಪ್ಪಳಕ್ಕೆ ಬರೋದಿಲ್ಲ. ಅದು ಸುಲಭ. ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡೋಣ. ಈಗ ಭಾಗವತ ಸಾರೋದ್ಧಾರ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯಾ.